ஸ்ரீகுருப்போ நமஹ. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான் மணிக்ரீவ விமோசனம் ஸ்வநாமக்ரஹணாதேவ நிரஸ்தக்ரஹ விக்ரஹம் விருந்தாவனகதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்த சய்யாய பூர்ணஜானரசர்ணசே உத்துங்கவாக்கரங்காய மத்வதுக்தாப்தயே நம. குருமகில குணஜம் சத்குணைக்காதிவாசம் சமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்பூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகராச்சிதானந்த லீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யா குருன் நம. ब्रह्मचर्य हरिप्रीति सुविद्यावादशालिनः इष्टदां कष्टहर्तॄन्नः विद्यामान्यान् मुनीन् नमः. वादिराज पदद्वन्द्वा वारिजा सप्तमानसान् विश्वप्रिय गुरून् वन्दे मन्दोहं धीविशुद्धये. सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ. चिन्तामणिं च भक्तानां कल्पवृक्षं च कामलम् स्वामिनं त्वां रघुप्रेमतीर्थं वन्देऽभीष्टदम्. அஜ்ஞானதிமிரச்சேதம் புத்திசம்பத் பிரதாயகம் விஜ்ஞான விமலம் சாந்தம் விஜயாட்சகுரும் பஜே. ஸ்ரீ குருப்யோ நம. ஹரி ஓம். மூரணைய அத்தியாயவன்ன சென்னாகி தெரிசிக்கொடுத்தா இருந்தாரு. தாசத்யம் மனுர்திவ்யம் வாதிராஜ யதீரிதம். தாசத்யம் மனுர்திவ்யம் வாதிராஜ யதீரிதம். ಇಲ್ಲಿ ಮೂರನೇ ಅಧ್ಯಾಯದಲ್ಲಿ ಪೂರ್ಣವಾಗಿರತಕ್ಕಂಥ ವಾದಿರಾಜರ ಉಪಾಸನಾ ಕ್ರಮ, ವಾದಿರಾಜರ ಮಂತ್ರ, ಆ ಮಂತ್ರವನ್ನ ಉಪದೇಶ ಕೊಟ್ಟು ಆ ಮಂತ್ರವನ್ನ ಉಪದೇಶ ಮಾಡಿದರೆ ಬರುವ ಫಲಗಳು ಇವೆಲ್ಲ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ರುದ್ರೇಂದ್ರಾದಿಭಿ ಉಪಾಸಿತತ್ವಾತ್ ಸರ್ವೇಷ್ಟಪ್ರದತ್ವಾತ್ ಸಕಲ ಪಾಪ ವಿನಾಶಕತ್ವಾಚ್ಚ ವೃಂದಾವನ ಸನ್ನಿಹಿತ ಸ್ವಾಂತರ್ಗತ ಹಯವಜನಸ್ಯ ಸರ್ವ ಸುಭಜನ ಸುಜನ ಭಜನೀಯತ್ವೇನ ಪ್ರಥಮಾಧ್ಯಾಯೋಕ್ತಸ್ಯ. ಇಲ್ಲಿ ಹೇಳ್ತಾ ಇದ್ದಾರೆ, ಮೊದಲನೇ ಅಧ್ಯಾಯದಲ್ಲಿ ಏನೇನು ಹೇಳಿದರು, ರುದ್ರ ಇಂದ್ರಾದಿಗಳಿಂದ ಉಪಾಸಿತನಾದವ ಸ್ವಾಮಿ, ಹಾಗೆ ಸರ್ವೇಷ್ಠಪ್ರದರು, ಸಕಲ ಪಾಪ ವಿನಾಶಕರು ಯಾರು, ವೃಂದಾವನದಲ್ಲಿ ಸನ್ನಿಹಿತನಾದ ವಾದರಾಜರ ಒಳಗಿರತಕ್ಕಂಥ ಹಯಗ್ರೀವ ದೇವರು, ಎಲ್ಲ ಸುಜನರು ಈ ಭಗವಂತನನ್ನ ಭಜನೆ ಮಾಡುತ್ತಾ ಇದ್ದಾರೆ, ಸೇವಾ ಮಾಡುತ್ತಾ ಇದ್ದಾರೆ ಎಂಬುದು ಆ ಮೊದಲನೇ ಅಧ್ಯಾಯದಲ್ಲಿ ಹೇಳಿದರು. ಇನ್ನ ಎರಡನೇ ಅಧ್ಯಾಯದಲ್ಲಿ ಏನ್ ಹೇಳಿದರು ಅಂದರೆ, ಸ್ವಸ್ವಯೋಗ್ಯ ಪದಾದಿಪ್ರಾಪಕ ಗುಣವತ್ವೇನ ಸ್ಮರ್ತವ್ಯತ್ವೇನ ಸೂಚನಾಯ ಸ್ತುತ್ಯತ್ವ ಮುಕ್ತಂ. ಇಲ್ಲಿ ಹೇಳ್ತಾ ಇದ್ದಾರೆ, ತಮ್ಮ ತಮ್ಮ ದೇವತೆಗಳಿಗೆ ಅವರವರ ಪದಗಳನ್ನು ಕೊಡತಕ್ಕಂಥ ಗುಣವತ್ವೇನ ಸ್ಮರ್ತವ್ಯತ್ವೇನ ಭಗವಂತನನ್ನ ವಿಶೇಷವಾಗಿ ವಾದಿರಾಜ ಗುರುಗಳಂತರ್ಯಾಮಿ ಭಗವಂತನನ್ನ ಸ್ತೋತ್ರ ಮಾಡಿದರು, ಎಲ್ಲರೂ ಬಂದು ಅಂದರು. ಅಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಕೆಲವು ಉಪಾಸನಾ ರಹಸ್ಯಗಳನ್ನು ಹೇಳುತ್ತಾರೆ. ಏನದು ಅಂದರೆ, ಮೊದಲು ಕೆಲವು ಗುಣಗಳನ್ನು ಉಪಾಸನೆ ಮಾಡುತ್ತಾ ಬರುತ್ತಾರೆ, ಉಪದೇಶ ಆಗಿರುತ್ತೆ. ಆ ಗುಣಗಳನ್ನು ಭಗವಂತನ ಗುಣಗಳನ್ನ ಗುರುಗಳಂತರ್ಯಾಮಿ ಭಗವಂತನ ಗುಣಗಳನ್ನ ಉಪಾಸನೆ ಮಾಡುತ್ತಾ ಬಂದಾಗ ಅಂಥ ಗುಣಗಳು ಅವರಲ್ಲಿ ಮೂಡುತ್ತೆ. ಮತ್ತ ಇನ್ನ ಕೆಲವು ಗುಣಗಳು ಉಪಾಸನೆ ಮಾಡಬೇಕಾದರೆ ವಾದಿರಾಜರ ಹತ್ರ ಹೋಗಿ ಸೇವಾ ಮಾಡಿದಾಗ ಅವರು ವಾದಿರಾಜರು ತಮ್ಮ ಒಳಗಿರತಕ್ಕಂಥ ಹಯಗ್ರೀವನನ್ನ ಅವರಿಗೆ ಉಪಾಸನೆ ಮಾಡಿಸುವ ಕ್ರಮ ಹೇಗೆ, ನಿಮ್ಮ ಒಳಗಿರುವ ಬಿಂಬಮೂರ್ತಿ ವಾದಿರಾಜರ ಒಳಗಿರುವ ಬಿಂಬಮೂರ್ತಿ ಒಂದೇ ಅಂತ ಚಿಂತನೆ ಮಾಡುತ್ತಾ ಆ ಮೂರ್ತಿಯನ್ನ ವಾದಿರಾಜರ ಒಳಗಿರತಕ್ಕಂಥ ಹಯಗ್ರೀವನನ್ನ ಪರಮಗುರು ಗುರು ಬಿಂಬದ ಮೂಲಕ ನಿಮ್ಮ ನಿಮ್ಮ ಬಿಂಬದಲ್ಲಿ ಕೂಡಿಸಿಕೊಂಡು ಆ ಭಗವಂತನನ್ನ ಇಂಥ ಗುಣಗಳಿಂದ ಉಪಾಸನೆ ಮಾಡಿ ಅಂತ ವಾದಿರಾಜರ ಉಪದೇಶ ದೇವತೆಗಳಿಗೆ.
ಅವರು ಸಾಧನೆ ಶುರು ಮಾಡಿದಾಗಲಿಂದ ಇಂತಿಂಥ ಗುಣಗಳು ಇಂತಿಂಥ ಗುಣಗಳು ಅಂತ ಸೀಮಿತವಾಗಿರುತ್ತೆ. ಅದು ಒಂದೊಂದು ಒಂದೊಂದು ಅವರವರು ಎಷ್ಟೆಷ್ಟು ಗುಣಗಳು ಉಪಾಸನೆ ಮಾಡುತ್ತಾರೋ ಎಡಕತ್ತೋ ಅದು ಚಿಂತನೆ ಮಾಡುತ್ತಾ ಬರುತ್ತಾರೆ. ಅಂಥ ಗುಣಗಳು ಅವರಲ್ಲಿ ಮೂಡಿದ ಮೇಲೆ ಇನ್ನಷ್ಟು ಗುಣಗಳು ಬೇಕಲ್ಲ ಒಳ್ಳೆ ಸಾಧನೆಗೆ. ಆವಾಗ ಮತ್ತೂ ವಾದರಾಜರ ಒಳಗಿರತಕ್ಕಂಥ ಹಯಗ್ರೀವ ದೇವರನ್ನ ಉಪಾಸನೆ ಮಾಡಲಿಕ್ಕೆ ಹೋದಾಗ ಅಲ್ಲಿ ವಾದರಾಜರು ಪುನಃ ಗುಣಗಳ ಉಪದೇಶ, ನೀನು ಹೀಗೆ ಚಿಂತನೆ ಮಾಡು, ಹೀಗೆ ಚಿಂತನೆ ಮಾಡಿದ್ಯಾ ಅದಕ್ಕಿಂತ ಫಲ ಬಂತು, ಇವಾಗ ಭಗವಂತನನ್ನ ಈ ರೀತಿ ಚಿಂತನೆ ಮಾಡಿದರೆ ಇನ್ನಿಷ್ಟು ಫಲ ಬರುತ್ತೆ ಅಂತ ತಿಳಿಸಿಕೊಟ್ಟಾಗ ಅದರಿಂದ ಏನಾಗ್ತದೆ ಅಂದ್ರೆ ಇಲ್ಲಿ ದೇವತೆಗಳಲ್ಲಿ ಪದಕ್ಕೆ ಬರಬೇಕಾದವರು ಪದಕ್ಕೆ ಬಂದವರು ಅಂತ ಎರಡು ರೀತಿ. ಪದಕ್ಕೆ ಬರಬೇಕಾದವರಿಗೆ ಏನು ಗುಣೋಪಾಸನೆ ಬೇಕು ಅದನ್ನ ವಾದರಾದರು ಹೇಳುತ್ತಾರೆ. ಪದಕ್ಕೆ ಬಂದವರು ಸಾಧನೆ ಮಾಡಿಕೋಬೇಕಾದ್ರೆ ಏನು ಗುಣೋಪಾಸನೆ ಬೇಕು ಅದನ್ನೂ ಹೇಳುತ್ತಾರೆ. ಅಂದ್ರೆ ಅವರವರ ಪದಗಳು ಅವರವರಿಗೆ ಸಿಗಬೇಕಾದರೆ ಅವರವರು ಯಾವ ಗುಣ ಚಿಂತನೆ ಮಾಡಬೇಕು, ಅಂದರೆ ಆ ವಾದರಾಜರ ಒಳಗಿರತಕ್ಕಂಥ ಹಯಗ್ರೀವ ದೇವರನ್ನ ಯಾವ ಯಾವ ಗುಣದಿಂದಿರತಕ್ಕಂಥವ ಅಂತ ವಿಶೇಷವಾಗಿ ಚಿಂತನೆ ಮಾಡಿದರೆ ಅಂತಹ ವಿಶೇಷ ಫಲಗಳು ಅವರಿಗೆ ಬರುತ್ತೆ. ಇದು ಕ್ರಮ ಅಂತ ಅದಕ್ಕೆ ಹೇಳುತ್ತಾರೆ. ಸ್ವಸ್ವ ಯೋಗ್ಯ ಪದಾದಿ ಪ್ರಾಪಕ ಗುಣವತ್ವೇನ. ಆ ಭಗವಂತ ಹೇಗಿದ್ದಾನೆ, ವಾದಿರಾಜ ಗುರುಗಳಂತರಿಯಾಮಿ, ಅಲ್ಲಿ ಮತ್ತು ಪ್ರಶ್ನೆ ಬರುತ್ತೆ. ದೇವ ಒಂದೇ ಅಂತಾದಾಗ ವಾದಿರಾಜ ಗುರುಗಳಲ್ಲಿರುವ ದೇವರು ನಮ್ಮೊಳಗಿರುವ ದೇವರು ಒಂದೇ ಅಂತ ಕಾಲಕ್ಕೆ ಅಲ್ಲಿರುವ ದೇವರಲ್ಲಿ ಆ ಗುಣ ಚಿಂತನೆ ಹೇಗೆ ಅಂತ ಹೇಳಿದರೆ ಹಾಗಲ್ಲ. ನಮ್ಮ ಒಳಗಿರುವ ಭಗವಂತ ಅನಂತ ಗುಣಪೂರ್ಣನಾಗಿದ್ದರು, ನಮ್ಮದೇ ಆದ ಪ್ರಾರಬ್ಧ ಕರ್ಮ ಅನುಸಾರ ಆತ ತನ್ನ ಗುಣಗಳು ಪ್ರಕಟ ಮಾಡಲ್ಲ. ದೇವತೆಗಳಲ್ಲೂ ಅಷ್ಟೇ, ಅವರವರ ಕರ್ಮ ಅನುಸಾರ ಮಾಡಲ್ಲ. ಅದಕ್ಕೆ ಗುರುಗಳಂತರ್ಯಾಮಿ ಭಗವದ್ ರೂಪ, ವಿಶೇಷವಾಗಿ ಅವರ ಗುಣಗಳು ಪ್ರಕಟ ಆಗಲಿಕ್ಕೆ ತನ್ನ ಯಾವ ಗುಣ ಪ್ರಕಟ ಮಾಡಬೇಕೋ, ದೇವ ತನ್ನ ಗುಣಗಳು ಪ್ರಕಟ ಮಾಡಿದರೆ ಅವರಲ್ಲಿ ಒಳ್ಳೆ ಒಳ್ಳೆ ಫಲಗಳು ಬರುತ್ತೆ. ಆ ಗುಣಗಳು ಯಾವುದು ಬೇಕೋ ಗುರುಗಳಂತರ್ಯಾಮಿ ಭಗವದ್ ರೂಪ ಸಿದ್ಧವಾಗಿರುತ್ತೆ. ಆ ಭಗವದ್ ರೂಪವನ್ನ ತಮ್ಮ ಬಿಂಬದಲ್ಲಿ ಐಕ್ಯ ಚಿಂತನೆ ಮಾಡಿಕೊಂಡಾಗ ಅಲ್ಲಿ ಆಕ್ಟಿವೇಶನ್ ಶುರುವಾಗುತ್ತೆ. ಇಷ್ಟು ರಹಸ್ಯ. ಆದ್ದರಿಂದ ವಿಶೇಷವಾಗಿ ತಮ್ಮ ತಮ್ಮ ಪದಗಳು ಬರಬೇಕಾದರೆ, ಪದ ಬಂದ ಮೇಲೆ ಸಾಧನೆ ಆಗಬೇಕಾದರೆ ಯಾವ ಯಾವ ಗುಣಗಳು ಚಿಂತನೆ ಮಾಡಬೇಕೋ ಅಂತಹ ಗುಣಗಳಿಂದ ವಾದರಾದರಂತರ್ಯಾಮಿ ಹಯಗ್ರೀವ ದರ್ಶನ ಕೊಡತಾ ಇದ್ದಾನೆ ಅವರಿಗೆಲ್ಲ. ಅವರೆಲ್ಲರೂ ಕೂಡ ಅಂಥ ಭಗವಂತನನ್ನ ಸ್ಮರಣೆ ಮಾಡುತ್ತಾ ಇದ್ದಾರೆ. ಅದರಿಂದ ಎರಡನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಈ ತರ ಭಗವಂತನ ಗುಣಗಳು ಚಿಂತನೆ ಮಾಡಿ ಚಿಂತನೆ ಮಾಡಿ ಎಂದು ಉಪದೇಶ ಬರುತ್ತಾ ಇದೆ. ನಂತರ ಮುಂದೆ ಹೇಳುತ್ತಾ ಇದ್ದಾರೆ, ತೇನ ಸೂಚಿತಂ ವಿಶಿಷ್ಟ ಪ್ರತೀಕತ್ವ. ಅಂದರೆ ಡೈರೆಕ್ಟ್ ಆಗಿ ಹಯಗ್ರೀವ ದೇವರನ್ನ ಸ್ತೋತ್ರ ಮಾಡುತ್ತಾ ಇಲ್ಲ. ಇಲ್ಲಿ ವಾದಿರಾಜರ ಮೂಲಕ ವಾದಿರಾಜರ ಒಳಗಿರುವ ಹಯಗ್ರೀವರನ್ನು ಈ ತರ ಚಿಂತನೆ ಮಾಡುತ್ತಾ ಇರೋದ್ರಿಂದ ಆ ಹಯಗ್ರೀವ ದೇವರ ವಿಶಿಷ್ಟ ಪ್ರತಿಮಾ ವಾದಿರಾಜರು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಅಲ್ಲ, ಇಲ್ಲಿ ವಿಶಿಷ್ಟ ಪ್ರತೀಕ ಅಂದ್ರೆ ಏನು? ಅಂದರೆ ಯಾವ ಪ್ರತಿಮೆಯಲ್ಲಿ, ಯಾವ ಗುರುಗಳಲ್ಲಿ ಅಥವಾ ಯಾವ ಪ್ರತಿಮೆಯಲ್ಲಿ ಭಗವಂತನ ಚಿಂತನೆ ಮಾಡಿದಾಗ ದೈತ್ಯರು ಅದನ್ನು ಹಾಳು ಮಾಡಲಿಕ್ಕೆ ಆಗಲ್ಲವೋ ಅಂಥ ಪ್ರತಿಮಾ ವಿಶಿಷ್ಟ ಪ್ರತಿಮಾ. ಭಗವಂತನ ವಿಶಿಷ್ಟ ಪ್ರತಿಮಾ ಅಂದರೆ ವಾಯುದೇವರು, ಬ್ರಹ್ಮದೇವರು, ಲಾತವ್ಯರು ಮೊದಲಾದಂಥ ರುಜುಗಣಸ್ಥರು. ಅವರು ಬಿಟ್ಟರೆ ಇನ್ಯಾರಿಗೂ ವಿಶಿಷ್ಟ ಪ್ರತಿಮಾ ಎಂಬ ಶಬ್ದ ಪ್ರಯೋಗವಿಲ್ಲ. ಯಾಕೆಂದ್ರೆ ಎಲ್ಲಿ ಮಿಕ್ಕ ದೈತ್ಯರು ಯಾರೂ ಕೂಡ ಆ ಸಾಧನೆಯನ್ನ ಪ್ರತಿಮೆಯನ್ನೇ ಹಾಳು ಮಾಡಲಿಕ್ಕಾಗಲ್ಲವೋ ಅಂಥ ಪ್ರತಿಮಾ ವಾಯುದೇವರು ಲಾತವ್ಯರು, ಅದಕ್ಕೆ ವಿಶಿಷ್ಟ ಪ್ರತಿಮಾ. ಅದರಿಂದ ತಚ್ಚದಾನಂದ ಪದೇನ ಸ್ಪಷ್ಟ ಮುಕ್ತ ಭಜಗವರ್ಗೆ ಸ್ವಪ್ನದಷ್ಟು ವಿಪ್ರಶ್ಯ ಮುಖ್ಯತ್ವಾತ್. ಅಂದರೆ ಇಲ್ಲಿ ವಿಶೇಷವಾಗಿ ವಾದಿರಾಜರ ಕುರಿತು ನಾನು ಇಂಥ ರುಜುಗಣಸ್ಥನಾಗಿದ್ದೇನೆ ಅಂತ ರಾಜರು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ ಇಲ್ಲಿ ಆಖ್ಯಾನದಲ್ಲಿ. ಅದರಿಂದ ಹೇಳ್ತಾರೆ ಇವರೆಲ್ಲರೂ ಕೂಡ ಯಾರ್ಯಾರು ಅಂದ್ರೆ ಬ್ರಹ್ಮ ದೇವರ ಶಿಷ್ಯರು, ವಾಯುದೇವರ ಶಿಷ್ಯರು ದೇವತೆಗಳು, ಹಾಗೆ ಲಾತವ್ಯರ ಶಿಷ್ಯರು, ಆಯಾ ಪದಕ್ಕೆ ಬರತಕ್ಕಂಥ ಇಂದ್ರಾದಿ ಪದಗಳಿಗೆ ಬರತಕ್ಕಂಥ ಯೋಗ್ಯರಾದ ವ್ಯಕ್ತಿಗಳು ಯಾರು? ಬ್ರಾಹ್ಮಣ. ಬ್ರಾಹ್ಮಣ ಅಂತ ಏಳಮೂಕ ಬ್ರಾಹ್ಮಣ. ಆ ಬ್ರಾಹ್ಮಣ ಎಂಥವ ಅಂದ್ರೆ ಮುಂದೆ ಇಂದ್ರ ಪದಕ್ಕೆ ಬರಲಿಕ್ಕೆ ಯೋಗ್ಯನಾದವ. ಅಂಥವರು ಕೂಡ ವಿಶೇಷೇಣ ಜನ್ಮಾಂತರೇ ಭಜನೀಯತ್ವಂ ವಿಶೇಷವಾಗಿ ಅವರು ವಾದರಾಜರನ್ನು ಉಪಾಸನೆ ಮಾಡುವುದು ಇಲ್ಲಿ ಹೇಳಿದೆ. ವಾದರಾಜರ ಸಾಕ್ಷಾತ್ ಶಿಷ್ಯರು ಯಾರ್ಯಾರಿರ್ತಾರೆ ಅವರೆಲ್ಲರೂ ಉಪಾಸನೆ ಮಾಡುವುದು ಇಲ್ಲಿ ಹೇಳಿದೆ. ಅಷ್ಟು ಮಾತ್ರಕ್ಕೆ ನಮಗಲ್ಲ ಇದು ಅಂತ ತಿಳಿಯಬೇಕಾದ ಅವಶ್ಯಕತೆ ಇಲ್ಲ. ಏನದು ಅಂದರೆ ಅವರೇ ಉಪಾಸನೆ ಮಾಡಿದಾಗ, ಅಂದರೆ ವಾದಿರಾಜರ ಶಿಷ್ಯವರ್ಗವಾದಂಥ ಮುಂದೆ ಪದಕ್ಕೆ ಬರತಕ್ಕಂಥವರು ಉಪಾಸನೆ ಮಾಡಿದಾಗ ಪದದಲ್ಲಿದ್ದವರೂ ಕೂಡ ಇಂದ್ರ ಕುಬೇರ ರುದ್ರಾದಿ ದೇವತೆಗಳೆಲ್ಲರೂ ಕೂಡ ಬಂದು ಇವರನ್ನ ಸೇವಾ ಮಾಡಿದ್ದಾರೆ ಅಂತ ಹೇಳಿದಾಗ ಪದಕ್ಕೆ ಪದದಲ್ಲಿರುವವರು ಪದಕ್ಕೆ ಬರುವವರು ಎಲ್ಲರೂ ವಾದಿರಾಜರ ಸೇವೆಯನ್ನು ಮಾಡುತ್ತಾ ಇದ್ದಾರೆ ಅಂತ ಹೇಳೋದರಿಂದ ನಮ್ಮೆಲ್ಲರೂ ಕೂಡ ವಾದಿರಾಜರನ್ನ ವಿಶೇಷವಾಗಿ ನಾವೆಲ್ಲರೂ ಉಪಾಸನೆ ಮಾಡಲೇಬೇಕು, ಚಿಂತನೆ ಮಾಡಲೇಬೇಕು ಎಂಬುದನ್ನ ಇಲ್ಲಿ ತೋರಿಕೊಡುತ್ತಾ ಇದ್ದಾರೆ. ತೈಹಿ ಉತ್ಸವಾದೇಹೇ ಸ್ವಶಕ್ತ್ಯಾನುಸಾರೇಣ ಕರ್ತವ್ಯತ್ತ ಮುಕ್ತಂ ದ್ವಿತೀಯ ಅಧ್ಯಾಯ ಹೇಳ್ತಾರೆ. ಅವರೆಲ್ಲರೂ ಕೂಡ ಉತ್ಸವಗಳನ್ನು ಮಾಡಿ ವಾದಿರಾಜರಿಗೆ ಅಂತರ್ಗತ ಹಯಗ್ರೀವನಿಗೆ ಅವರು ತಮ್ಮ ಶಕ್ತಿಯ ಅನುಸಾರವಾಗಿ ಏನು ಕರ್ತವ್ಯ ಉತ್ಸವಾದಿಗಳು ಮಾಡಬೇಕು ಅವೆಲ್ಲವೂ ಕೂಡ ಎರಡನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ರಥೋತ್ಸವ ಎಲ್ಲವನ್ನ ಕೂಡ ತಿಳಿಸಿಕೊಟ್ಟರು. ಆ ಒಂದು ಹೇಳುವ ಪ್ರಸಂಗದಿಂದ ನಾವೆಲ್ಲರೂ ಕೂಡ ವಾದಿರಾಜರ ಅಂತರ್ಯಾಮಿಯಾದ ಭಗವಂತನಿಗೆ ಮಾಡತಕ್ಕಂಥ ಉತ್ಸವ, ಭಗವಂತನ ಉತ್ಸವ ಅಂದ್ರೆ ದೇವರಿಗೆ ಬೇಕಾಗಿಲ್ಲ ವಾದಿರಾಜರಿಗೂ ಬೇಕಾಗಿಲ್ಲ ಉತ್ಸವ, ಯಾಕೆ ನಮಗಾಗಿ ಸ್ವೀಕಾರ ಮಾಡುತ್ತಾರೆ, ನಮಗೆ ಉತ್ಸವ ನಡೆಯಬೇಕು, ನಮಗೆ ಒಳ್ಳೆ ವೃದ್ಧಿ ಬರಬೇಕು, ಅದಕ್ಕಾಗಿ ವಾದಿರಾಜರು ಹೇಳುತ್ತಾ ಇದ್ದಾರೆ. ಆದ್ದರಿಂದ ಅಂತಹ ಜ್ಞಾನಿಗಳೇ ಭಗವಂತನಿಗೆ ಮತ್ತು ವಾದಿರಾಜರಿಗೆ ಉತ್ಸವವನ್ನು ಮಾಡಿದರು ಎಂದು ತಿಳ್ಕೊಂಡ ಮೇಲೆ ನಾವು ಕೂಡ ನಮ್ಮ ನಮ್ಮ ಯೋಗ್ಯತಾನುಸಾರ ಉತ್ಸವ ಮಾಡಬೇಕು. ಯಾವ ಉತ್ಸವ ಅದಕ್ಕೆ ಹೇಳಿದ್ರು ಮನೋರಥ ಮಹೋತ್ಸವೇ ಅಂತ ಹೇಳಿದ್ರು. ಹೊರಗೂ ಯಥಾಶಕ್ತಿ ವಾದಿರಾಜರ ಸೇವಾ, ಒಳಗು ವಿಶೇಷವಾಗಿ ಮಾನಸಿಕವಾಗಿರತಕ್ಕಂಥ ಪೂಜಾದಿಗಳು ಧ್ಯಾನ ಇತ್ಯಾದಿಗಳಿಂದ ವಾದಿರಾಜರನ್ನ ನಾವು ಕಡ್ಡಾಯವಾಗಿ ಸಂತೋಷಗೊಳಿಸಿದರೇನೆ ನಮಗೆ ಒಳ್ಳೆ ಸಾಧನೆ ಆಗುತ್ತೆ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಹೇಳುತ್ತಾರೆ ಭಜನ ಸಾಧನ. ಈ ವಾದಿರಾಜ ಗುರುಗಳಂತರ್ಯಾಮಿ ಭಗವಂತನನ್ನ ಭಜನ ಭಜ ಸೇವಾಯಾಮ್ ಅಂತ ಧಾತು, ಅಂದರೆ ಆ ಭಗವಂತನ ಸೇವಾ ಮಾಡುವ ಪ್ರಕಾರ ಹೇಗೆ, ಬರೇ ಸುತ್ತು ಹಾಕಿದ್ರೆ ಸಾಕ ಕರ್ಮಾನುಷ್ಠಾನ ಮಾಡಿದರೆ ಸಾಕ ಅಂದ್ರೆ ವಾದಿರಾಜರ ಮಂತ್ರವನ್ನ ಸ್ವೀಕಾರ ಮಾಡಿ ಆ ಮಂತ್ರವನ್ನ ಜಪ ಮಾಡುವುದು, ಆ ಮಂತ್ರದ ಮೂಲಕ ವಿಶೇಷ ಭಗವಂತನ ಉಪಾಸನೆ ಮಾಡುವುದು ಮಾಡಬೇಕು. ಅದಕ್ಕೆ ಭಜನ ಸಾಧನ ಮಂತ್ರಗ್ರಹಣ ಪ್ರಕಾರಂ, ನಾವು ಭಗವಂತನ ಸೇವಾ ಮಾಡಬೇಕಾದ್ರೆ ಅದಕ್ಕೆ ಸಾಧನವಾದ ಯಾವುದು ಮಂತ್ರ ಅದನ್ನ ಸ್ವೀಕಾರ ಮಾಡಬೇಕಾದ ಕ್ರಮ ಮತ್ತು ಧ್ಯೇಯಾನ್ ಧರ್ಮಾನ್, ಅಲ್ಲಿ ವಾದಿರಾಜರಲ್ಲಿ ಏನೇನು ಧರ್ಮಗಳನ್ನ ಗುಣಗಳನ್ನ ಚಿಂತನೆ ಮಾಡಬೇಕು ಮಂತ್ರವನ್ನು ಚಿಂತನೆ ಮಾಡುವಾಗ, ತತ್ಸಂಗತ ಲೌಕಿಕ ವಿಶೇಷಾನಪಿ, ಆ ಸಾಧನೆಗೆ ಸಂಬಂಧಪಟ್ಟಂತಹ ಲೌಕಿಕ ವಿಷಯಗಳನ್ನು ಕೂಡ ಪ್ರತಿಪಾದಯತಿ ಅನೇನ ಅಧ್ಯಾಯೇನ, ಈ ಅಧ್ಯಾಯದಿಂದ ವಿಶೇಷವಾಗಿ ಸಾಧನೆಗೆ ತಕ್ಕಂಥ ಮಂತ್ರ, ನಮ್ಮ ವಿಶೇಷ ಸಾಧನೆಗೆ ಬೇಕಾದ ವಾದಿರಾಜ ಗುರುಗಳ ಮಂತ್ರ, ಆ ಮಂತ್ರವನ್ನು ಚಿಂತನೆ ಮಾಡುವ ಕ್ರಮಗಳು, ವಾದಿರಾಜರಲ್ಲಿ ಚಿಂತನೆ ಮಾಡಬೇಕಾದ ಧರ್ಮಗಳು, ಹಾಗೆ ಲೌಕಿಕಕ್ಕೆ ಸಂಬಂಧಪಟ್ಟ ಲೌಕಿಕ ಅಂದ್ರೆ ಅಲೌಕಿಕ ಲೌಕಿಕ ಅಂತ ಎರಡು. ಅಲೌಕಿಕ ಅಂದ್ರೆ ಸ್ವಪ್ನದಲ್ಲಿ ಹೇಳಿರತಕ್ಕಂತಹ ವಿಚಾರಗಳೆಲ್ಲ ಅಲೌಕಿಕ, ಇನ್ನ ಸ್ಪಷ್ಟವಾಗಿ ಹೊರಗೆ ಈ ತರ ಕೆಲಸ ಮಾಡಯ್ಯ ಹೀಗೆ ಮಾಡುವಂತ ವಾದಿರಾದರು ಉಪದೇಶ ಕೊಟ್ಟಿದ್ರೆ ಅದು ಲೌಕಿಕ. ಲೌಕಿಕ ಅಂದುಕೊಳ್ಳೆ ಏನು ನಮ್ಮ ಉದ್ಯೋಗ ಅದಕ್ಕೆ ಸಂಬಂಧಪಟ್ಟದ್ದು ಅಂಥದ್ದು ಅಂತ ತಿಳಿಬೇಡಿ. ಲೌಕಿಕ ಅಂದ್ರೆ ವಾದಿರಾಜರು ಹೇಳಿರತಕ್ಕಂತಹ ತಮ್ಮದೇ ಆದ ಪೂಜೆ ಹೊರಗೆ ನಡೆಯಬೇಕಾಗಿದ್ರೆ ಅದನ್ನು ಲೌಕಿಕ ಅಂತ ತಿಳಿಸಿಕೊಡುತ್ತಾರೆ. ಹಾಗಾದ ಅದರಿಂದ ಲೌಕಿಕ ವಿಶೇಷಾನಪಿ ಪ್ರತಿಪಾದಯತಿ ಅನೇನ ಅಧ್ಯಾಯೇನ, ಈ ಅಧ್ಯಾಯದಿಂದ ಈ ವಿಷಯಗಳು ತಿಳಿಸಿಕೊಡತಾ ಇದ್ದಾರೆ ಎಂಬುದನ್ನ, ಅಂದರೆ ಒಂದೊಂದು ಅಧ್ಯಾಯ ಕೇಳಬೇಕು. ಆ ಅಧ್ಯಾಯ ಕೇಳಿದ ಮೇಲೆ ಅಧ್ಯಾಯದಲ್ಲಿ ಸಂಕ್ಷೇಪವಾಗಿ ಏನು ಹೇಳಿದ್ದಾರೆ ಎಂಬುದು ತಿಳಿಯಬೇಕು. ಎಲ್ಲಾ ಅಧ್ಯಾಯಗಳ ಸಾರ ತಲೆಯಲ್ಲಿರಬೇಕು. ಆ ಅಧ್ಯಾಯಗಳು ಮೆಲಕು ಹಾಕುವಾಗ ಇದು ಹೇಳಿದ್ರು ಇದು ಹೇಳಿದ್ರು ಇದು ಹೇಳಿದ್ರು ಅಂತ ಇರಬೇಕು. ಏನೋ ಎರಡು ಅಧ್ಯಾಯ ಮುಗಿತು, ಮೂರು ಅಧ್ಯಾಯ ಮುಗಿತು, ನಾಲ್ಕು ಅಧ್ಯಾಯ ಮುಗಿತು, ಏನು ಹೇಳಿದ್ರು ಗೊತ್ತಿಲ್ಲ ಅಧ್ಯಾಯ ಅಂತ ಮುಗಿತು ಹಾಗಿರಬಾರದು. ಅಧ್ಯಾಯದಲ್ಲಿ ಇಡೀ ಅಧ್ಯಾಯ ನೆನಪಿಟ್ಟುಕೊಳ್ಳಿಕ್ಕೂ ಆಗಲ್ಲ. ಅಂತಹ ಕಾಲಕ್ಕೆ ಸಂಗ್ರಹದಿಂದ ಏನು ಹೇಳಿದ್ದಾರೆ ಎಂಬುದನ್ನು ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಹೇಳುತ್ತಾರೆ ಆದವು. ಅದರಲ್ಲಿ ಮಂತ್ರಗ್ರಹಣ ಪ್ರಕಾರಂ ಆಹ, ಮಂತ್ರವನ್ನ ವಿಶೇಷವಾಗಿ ಸ್ವೀಕಾರ ಮಾಡುವ ಕ್ರಮವನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ವಾದಿರಾಜ ಗುರುಗಳ ಮಂತ್ರ, ಆ ಮಂತ್ರ ಅಂದ್ರೆ ಅಧಿಕಾರಿಗಳಾದವರು ಗಂಡಸರು ಮಾತ್ರ, ಅಧಿಕಾರಿಗಳಾದವರು ಗಂಡಸರು ಮಾತ್ರ. ಅದಕ್ಕೆ ಗುರುಗಳಿಂದ ಉಪದೇಶ ತಗೊಂಡು ಅದನ್ನ ಚಿಂತನೆ ಮಾಡಬೇಕು. ಮತ್ತೆ ಹೆಂಗಸರಿಗೆ ಲೋಪ ಆಯಿತಲ್ಲ ಅಂತ ಬಂದರೆ ವಾದಿರಾಜರ ನಾಮವೇ ಮಂತ್ರ, ವಾದಿರಾಜರ ಹೆಸರೇ ಮಂತ್ರ. ಅದನ್ನು ಗುರುಗಳಿಂದ ಸ್ವೀಕಾರ ಮಾಡಿ ನಾಮ ಮಂತ್ರ, ಇದು ನಾಮ ಮಂತ್ರವೇ. ಅಲ್ಲಿ ಓಂಕಾರ ಶ್ರೀಕಾರ ವಿಶೇಷವಾದ ರೀತಿಯಲ್ಲಿ ಸೇರಿಸಿ ಹೇಳತಕ್ಕಂಥ ಕ್ರಮ, ಅದು ವಾದಿರಾಜರ ಮುಖ್ಯ ಮಂತ್ರ. ಅದನ್ನು ಉಪದೇಶ ಸ್ವಾಮಿಗಳಾದವರು ಗಂಡಸರಿಗೆ ಮಾತ್ರ ಕೊಡುತ್ತಾರೆ, ಅದು ಅವರಿಗೆ ಮಾತ್ರ ಅಧಿಕಾರ. ಅದನ್ನ ಕೇಳಬಹುದು, ಅಂದ್ರೆ ಉಪದೇಶ ಕೊಡುವಾಗ ಅದರ ಕುರಿತು ಏನು ಪ್ರವಚನ ಆಗುವಾಗ ಕೇಳಲಿಕ್ಕೆ ಅಧಿಕಾರ ಇದೆ. ಇನ್ನು ಜಪ ಅಂತ ಹೇಳಿದರೆ ವಾದಿರಾಜರ ನಾಮವನ್ನೇ ಎಷ್ಟು ಸಲ ಬೇಕಾದರೂ ಶ್ರೀಕಾರ ಹಾಕಿ ಎಷ್ಟು ಸಲ ಬೇಕಾದ್ರೂ ಹೇಳಬಹುದು. ನಾವು ಆ ವಿಶೇಷ ಮಂತ್ರವನ್ನ ಜಪ ಮಾಡಿದಾಗ ಏನು ಫಲ ಬರಬೇಕು, ಹಾಗೆ ನಿಮಗೆ ವಿಶೇಷವಾಗಿ ಆ ವಾದಿರಾಜರ ನಾಮವನ್ನೇ ಉಚ್ಚಾರ ಮಾಡಿದಾಗ ನೀವು ಉದ್ಧಾರ ಆಗಲಿಕ್ಕೆ ಎಷ್ಟು ಫಲ ಬರಬೇಕು ಅದರಿಂದಲೇ ಬಂದುಬಿಡುತ್ತೆ. ಅದರಿಂದ ನಮಗೆ ಬೇಕಾಗಿದ್ದು ಬರಲಿಲ್ಲ ಎಂಬ ದುಃಖ ಬೇಕಾಗಿಲ್ಲ. ಇನ್ನು ಹೇಳುತ್ತಾರೆ ಗುರುಗಳಿಂದ ಏನೇ ಮಂತ್ರ ಅಂತಿದ್ರು ಅದು ಏನಮ್ಮ ಕೊಡ ಕೊಡ ಅದಕ್ಕೇನಂತೆ ತಪ್ಪದೇ ಮಾಡಿ ಅದಕ್ಕೇನಂತೆ ಲಕ್ಷಣ ಮಾಡಬಹುದು. ಅದಕ್ಕೆ ಶ್ರೀ ವಾದಿರಾಜ ಗುರುಭ್ಯೋ ನಮಃ, ಶ್ರೀ ವಾದಿರಾಜ ಗುರುಭ್ಯೋ ನಮಃ, ಶ್ರೀ ವಾದಿರಾಜ ಗುರುಭ್ಯೋ ನಮಃ. ಸಕ ಇಷ್ಟು ಎಷ್ಟು ಸಲ ಲಕ್ಷ ಸಲ ಬೇಕಾದರೂ ಮಾಡಿ ನಿಮಗೆ ಬೇಕಾದ ಸಿದ್ಧಿಯನ್ನ ವಾದಿರಾಜರು ಕೊಟ್ಟೇ ಕೊಡುತ್ತಾರೆ. ಇನ್ನು ಗಂಡಸರಿಗೆ ಬರುವ ಮಂತ್ರ ಆಕ್ರಮ ಅದು ಪ್ರತ್ಯೇಕವಾಗಿ ತಗೊಳ್ಬೇಕಾಗುತ್ತೆ, ಸ್ವಾಮಿಗಳಿಂದಲೋ ಅಥವಾ ಮಂತ್ರ ಉಪದೇಶಿಸಿರತಕ್ಕಂಥ ಆಚಾರದಿಂದಲೋ ಅದನ್ನು ಸ್ವೀಕಾರ ಮಾಡಬೇಕಾಗುತ್ತೆ. ಆ ಮಂತ್ರದ ಕ್ರಮವನ್ನು ಹೇಳಿಕೊಡ್ತಾ ಇದ್ದಾರೆ. ಇಲ್ಲಿ ದಾಸ್ಯತ್ಯಯಂ ಮನುರುದಿವ್ಯಂ ವಾದಿರಾಜ ಇತಿರಿತಂ. ಈ ದಾಸ್ಯತಿ ಅಯಂ ಮನುಹು, ಇಲ್ಲಿ ಅಯಂ ಅಂತ ಹೇಳ್ತಾ ಇದ್ದಾರೆ. ಈ ಮಂತ್ರವನ್ನ ವಿಶೇಷವಾಗಿ ದಾಸ್ಯತಿ ಕೊಡತಕ್ಕಂಥವರು ಯಾರು ಅಂತ ಹೇಳಿದರೆ ಹೇಳ್ತಾರೆ ಅಯಂ ಅಂದರೆ ಬುದ್ಧಿ ಸನ್ನಿಧಿ ವೇದನಿಧಿ, ವೇದನಿಧಿ ತೀರ್ಥರು ಆ ಬ್ರಾಹ್ಮಣನಿಗೆ ವಿಶೇಷವಾಗಿರತಕ್ಕಂಥ ಆ ಮಂತ್ರವನ್ನ ಕೊಡತಾ ಇದ್ದಾರೆ. ದಾಸ್ಯತಿ ಅಯಂ ಮನು ದಿವ್ಯಂ ಅಂದರು. ಈ ಮಂತ್ರಕ್ಕೆ ಅಧಿಕಾರಿಗಳು ಯಾರು ಅಂತ ಪ್ರಶ್ನೆ ಬಂದರೆ ದಿವ್ಯಂ ಅಂದರು. ದೇವೈಹಿ ಜಪ್ಯಂ, ದೇವತೆಗಳಿಗೆ ವಿಶೇಷವಾಗಿ ಈ ಮಂತ್ರವನ್ನ ಜಪ ಮಾಡುವುದರಲ್ಲಿ ಯೋಗ್ಯತೆ ಇದೆ ಎಂದರು. ಆದರೆ ನಮಗೆ ಸಾಮಾನ್ಯ ಮಾತ್ರ ಯೋಗ್ಯತೆ ಇದೆ, ದೇವತೆಗಳಿಗೆ ಇದರಲ್ಲಿ ವಿಶೇಷವಾದ ಯೋಗ್ಯತಾ ಎಂಬುದು ತಿಳಿಸಿಕೊಡುತ್ತಾ ಇದ್ದಾರೆ. ಈ ಮಂತ್ರ ಯಾರು ಹೇಳಿದ್ದು ಅಂದ್ರೆ ಉದ್ಧಾರ ಮಾಡಿ ಹೇಳಿದ್ದು ಯಾರು ಮಂತ್ರವನ್ನ ಅಂದ್ರೆ ವಾದಿರಾಜ ಯತಿರಿತಂ, ವಾದಿರಾಜ ಯತಿಗಳೇ ವಿಶೇಷವಾಗಿ ತಿಳಿಸಿಕೊಟ್ಟಂತಹ ಮಂತ್ರ ವೇದನಿಧಿಗಳು ವಿಶೇಷವಾಗಿ ಕೊಡತಾ ಇದ್ದಾರೆ. ಯಾಕೆ ವಾದಿರಾಜರೇ ಸಾಕ್ಷಾತ್ತಾಗಿ ಕೊಡಬಹುದಲ್ಲ, ವೇದನಿಧಿಗಳ ಮೂಲಕ ಮಂತ್ರೋಪದೇಶ ಯಾಕೆ ಅಂದರೆ ಸಾಕ್ಷಾತ್ ವಾದಿರಾಜರೇ ಉಪದೇಶ ಕೊಡುವಂತಹ ಯೋಗ್ಯತೆ ನಮಗೆ ಯಾರಿಗೂ ಇಲ್ಲ. ಆ ಮಂತ್ರವನ್ನ ಗ್ರಹಣ ಮಾಡಿ ಉಪದೇಶ ಕೊಡುವಂತಹ ಯೋಗ್ಯತೆ ಮುಂದೆ ಗರುಡ ಪದಕ್ಕೆ ಬರತಕ್ಕಂಥ ಭಾವಿ ಗರುಡರಾಗಿರತಕ್ಕಂಥ ವೇದನಿಧಿಗಳಿಗೆ ಮಾತ್ರ ಇದೆ. ಅದರಿಂದ ಅವರಿಂದಲೇನೆ ಪ್ರಾಯಶಃ ಲೋಕದಲ್ಲಿ ಭಗವಂತ ರಾಜರ ದೀಕ್ಷೆಯನ್ನ ತುಂಬಾ ಕಡೆ ವ್ಯಾಪಿಸಿದ್ದು. ಶಿಷ್ಯರಿಗೆಲ್ಲ ಕೂಡ ಅವರು ನೀವು ಮಾಡಲೇಬೇಕು ಮಾಡಲೇಬೇಕು ಅಂತ ಮಾಡಿಸಿದ ಹೌದೇನಮ್ಮ, ಆ ಥರ ಭಗವಂತ ಮಾಡಿಸಿದ ಅಂತ ಜ್ಞಾನಿಗಳು ಹೇಳುತ್ತಾರೆ. ಸರಿ, ವಾದಿರಾಜ ಯತಿ ಹೇಳ್ತಾ ಇದ್ದಾರೆ, ವಾದಿರಾಜ ಯತಿರಿತಂ ಅಂದ್ರು. ವಾದಿರಾಜ ಯತಿರಿತಂ ಅಂತ ಹೇಳಿದರೆ ವಾದಿರಾಜ ಯತಿಹಿ ಈರಿತ ಪ್ರತಿಪಾದಿತ ಏನ, ಯಾವ ಮಂತ್ರದಲ್ಲಿ ವಾದಿರಾಜ ಯತಿಗಳು ಪ್ರತಿಪಾದಿತರಾಗಿದ್ದಾರೋ ಅಂಥ ಮಂತ್ರವನ್ನು ನಾನು ಕೊಡತಾ ಇದ್ದೇನೆ. ಇದು ಹೇಗಿದೆ? ಓಂ ಶ್ರೀಕಾರದ್ವಯೇನಾಪಿ, ಇದು ಮನುಹು ದಿವ್ಯಂ, ವಾದಿರಾಜ ಇತಿರಿತಂ, ವಾದಿರಾಜ ಯತಿರಿತಂ ಅಂತ ಎರಡು ಬರ್ತಾ ಇದೆ. ವಾದಿರಾಜ ಇತಿ ಈರಿತಂ ಮಂತ್ರಂ, ಈ ಮಂತ್ರ ವಾದಿರಾಜ ಅಂತ ಬರ್ತಾ ಇದೆ. ಈ ಮಂತ್ರ ಹೇಳಿದ್ಯಾರು? ಯತಿರಿತಂ, ವಾದಿರಾಜ ಯತಿಗಳು ಹೇಳಿದ್ದು. ಅಂದ್ರೆ ವಾದಿರಾಜರ ಒಳಗಿರುವಂತಹ ವಾದಿರಾಜ ನಾಮಕ ಭಗವಂತ ಹಯಗ್ರೀವ, ಅವನೇ ಯತಿರೂಪದಲ್ಲಿದ್ದಾನೆ, ಅವನೇ ಸ್ವಾಮಿ, ಅವನಿಂದ ವಿಶೇಷವಾಗಿ ಬಂದಿರುವ ಮಂತ್ರ. ಅಂದ್ರೆ ಇದು ಕೇವಲ ವಾದಿರಾಜನ ಮಂತ್ರ ಅಂತ ತಿಳಿಯಬೇಡಿ, ವಾದಿರಾಜರ ಒಳಗಿರತಕ್ಕಂತಹ ಹಯಗ್ರೀವ ದೇವರ ಪ್ರತಿಪಾದಕವಾದ ಮಂತ್ರ. ಅಂದ್ರೆ ಇನ್ನಾ ಸ್ಪಷ್ಟವಾಗಿ ಬೇಕಾದರೆ, ವಾದಿರಾಜರೊಳಗೆ ನಿಂತು ವಾದಿರಾಜರ ಸಾಧನೆಯನ್ನ ಮಾಡಿಸ್ತಾ ಅದಕ್ಕೆ ತಕ್ಕಂತಹ ಗುಣಗಳನ್ನ ಶಕ್ತಿಯನ್ನ ಪ್ರಕಟ ಮಾಡುತ್ತಾ ಇರುವ ಭಗವದ್ ರೂಪ, ಅದನ್ನ ವಾದಿರಾಜ ಅಂತ ಕರೀತಾರೆ. ವಾದಿರಾಜರ ಒಳಗಿರತಕ್ಕ ಭಗವದ್ ರೂಪದ ಹೆಸರು ವಾದಿರಾಜ. ಆ ವಾದಿರಾಜ ಅಂತ ಕರೆಸಿಕೊಂಡ ಭಗವದ್ ರೂಪ ಏನು ಮಾಡುತ್ತಾ ಇದೆ? ವಾದಿರಾಜರಿಗೆ ಏನೆಲ್ಲ ಗುಣಗಳು ವಿಶೇಷವಾದ ಫಲ ಬರಬೇಕೋ ಅಂಥ ಗುಣಗಳನ್ನ ಪ್ರಕಟ ಮಾಡುತ್ತಾ, ಅಂಥ ಶಕ್ತಿಯನ್ನು ಪ್ರಕಟ ಮಾಡುತ್ತಾ ವಾದಿರಾಜರಿಂದ ಅಂಥ ಕೆಲಸವನ್ನ ಮಾಡಿಸ್ತಾ ಇದೆ. ಆ ರೂಪವೇ ಯಾರು ಯಾರು ತಮ್ಮ ಸೇವಾ ಮಾಡಲಿಕ್ಕೆ ಬರ್ತಾರೆ, ವಾದಿರಾಜ ಗುರುಗಳ ಒಳಗಿರುವ ತನ್ನ ಸೇವೆಯನ್ನ ಯಾರು ಮಾಡಲಿಕ್ಕೆ ಬರ್ತಾರೆ, ಅವರವರ ಸಾಧನೆ ಪೂರ್ತಿ ಆಗಲಿಕ್ಕೆ, ಅವರವರ ಜನ್ಮ ಸಾರ್ಥಕ ಆಗಲಿಕ್ಕೆ ಯಾವ ಯಾವ ಗುಣಗಳನ್ನ ತೋರಬೇಕೋ, ಅರ್ಥ ಆಯ್ತಾ? ವಾದಿರಾಜರ ಒಳಗಿರುವಂತಹ ಹಯಗ್ರೀವ ವಾದಿರಾಜರಿಗೆ ಬೇಕಾದ ಅಪಾರ ಗುಣಗಳನ್ನು ತೋರ್ತಾನೆ, ಪ್ರಕಟ ಮಾಡಿದ್ದಾನೆ. ಹಾಗಂತ ಕಡಿಮೆ ಮಟ್ಟದ ಗರುಡ ಶೇಷ ರುದ್ರಾದಿಗಳಾಗಲಿ, ಇನ್ನ ಅವರಿಗಿಂತ ಕಡಿಮೆ ಆದವರಾಗಲಿ ಅಲ್ಲಿ ಸೇವಾ ಮಾಡಲಿಕ್ಕೆ ಬಂದಾಗ ಅದೇ ವಾದಿರಾಜ ಶಬ್ದಿತನಾದಂತಹ ಹಯಗ್ರೀವ ಅವರಿಗೆ ಕಾಣೋದು ಹೇಗೆ ಅಂದರೆ, ವಾದಿರಾಜರಿಗೆಷ್ಟೆಲ್ಲ ಕಾಣುತ್ತಾರೋ ಹಾಗೆ ಕಾಣಲ್ಲ, ಅವರಿಗೆಲ್ಲ ಎಷ್ಟೆಷ್ಟು ಗುಣಗಳು ಉಪಾಸನೆ ಮಾಡುತ್ತಾರೋ ಅದಕ್ಕೆ ತಕ್ಕಂಥ ಪ್ರತಿಮೆಯಾಗಿ ಸ್ವಾಮಿ ಹಾಗೇ ಕಾಣಿಸ್ತಾನೆ. ಅವರಿಗೆ ತಮಗೆ ಎಟಕಬೇಕಾದ ರೀತಿಯಲ್ಲಿ ದೇವ ಕಾಣಿಸಿದ್ರೆ ಅದು ಉಪಾಸನೆ ಮಾಡುತ್ತಾರೆ. ಒಬ್ಬನೇ ಒಬ್ಬನೇ ನಾನಾ ರೀತಿಯಲ್ಲಿ ಎಲ್ಲರಿಗೂ ತೋರುತ್ತಾ ಇದ್ದಾನೆ. ಅವರವರಿಗೆ ಹೇಗೆ ಕಾಣಬೇಕೋ ಹಾಗೆ ಕಾಣುತ್ತಾನೆ. ವಿಶೇಷ ಅಲ್ವಾ, ನಾವು ಒಬ್ಬರೇ ಎಲ್ಲರಿಗೂ ಒಂದೇ ತರ ತೋರ್ತೀವಿ, ಅವ ಒಬ್ಬನೇ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಕಾಣುತ್ತಾನೆ, ಉಪಾಸನೆಗೆ ಎಟಕ್ತಾನೆ. ಇದು ಆ ಹಯಗ್ರೀವನ ವಿಶೇಷ, ವಾದಿರಾಜ ಅಂತ ಕರೆಸಿಕೊಂಡ ಆ ಹಯಗ್ರೀವನ ವಿಶೇಷ. ಇನ್ನ ಈ ಮಂತ್ರ ಎಂಥದ್ದು ಅಂದ್ರೆ, ಈ ವಾದಿರಾಜ ಅಂತ ಆ ಶಬ್ದ ಅದೇ ದೊಡ್ಡ ಮಂತ್ರ. ಆ ಮಂತ್ರಕ್ಕೆ ಎರಡೂ ಕಡೆ ಓಂಕಾರ ಶ್ರೀಕಾರಗಳನ್ನ ಸೇರಿಸ್ತಾ ಇದ್ದಾರೆ. ಮೊದಲು ಓಂಕಾರ ಶ್ರೀಕಾರ, ನಂತರ ಶ್ರೀಕಾರ ಓಂಕಾರ, ಈ ರೀತಿಯಾಗಿ ಸಂಪುಟೀಕರಣ ಮಾಡುತ್ತಾ ಇದ್ದಾರೆ. ಅದನ್ನ ಸಂಪುಟೀಕರಣ ಅಂದ್ರೆ ಎರಡು ಡಬ್ಬಿ, ಎರಡು ಮುಚ್ಚಳಗಳ ಮಧ್ಯೆ ಒಂದು ಪದಾರ್ಥವನ್ನಿಟ್ಟರೆ ಸಂಪುಟ. ಹಾಗೆ ವಾದಿರಾಜ ಮಂತ್ರ ಇದೆ, ಸಾಮಾನ್ಯ ನೀವು ಯಾವ ಮಂತ್ರ, ಕೃಷ್ಣ ಮಂತ್ರ, ಅದನ್ನ ಶ್ರೀಕಾರದಿಂದ ಶುರು ಮಾಡ್ತೀರಾ, ಆದಮೇಲೆ ನಮಃ ಅಂತ ಆಗುತ್ತೆ. ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ. ಅಂದ್ರೆ ಏನಾಯಿತು, ಈ ಶ್ರೀಕಾರ ಮೊದಲು ಕೊನೆ ಎರಡೂ ಕಡೆ ಬಂತು. ಅರ್ಥ ಏನು? ನಾವು ಓಂಕಾರವನ್ನು ಹಾಕ್ತೀವಿ. ಕಾರಣ ಏನು ಅಂದ್ರೆ, ಆಚಾರ್ಯ ಹೇಳ್ತಾರೆ, ಶ್ರವತಿ ಅನೋಂಕೃತಂ ಬ್ರಹ್ಮ ಪರಸ್ತಾಚ್ಚ ವಿಷೀರ್ಯತೆ. ಅಂದರೆ ಬ್ರಹ್ಮ ಮಂತ್ರ, ಮಂತ್ರದಲ್ಲಿರುವ ಭಗವಂತನ ರೂಪ, ಆ ರೂಪದ ಚಿಂತನೆ ಮಾಡಿದಂತಹ ತಪಶಕ್ತಿ ಏನಿರುತ್ತೆ, ಚಾರೋಚೂರೋ ನಮಗೆಷ್ಟು ಬರುತ್ತೆ ಅಷ್ಟೇನೆ. ನಾವು ಚಿಂತನೆ ಮಾಡಿದಾಗ ನಮ್ಮಲ್ಲಿ ಎಷ್ಟು ಶಕ್ತಿ ಅಂದ್ರೆ ಆ ತಪಸ್ಸಿನ ಫಲ ಬರುತ್ತೆ, ಅದು ಮೊದಲು ಓಂಕಾರ ಹಾಕದಿದ್ದರೆ ಶ್ರವತಿ ಸೋರಿ ಹೋಗುತ್ತೆ, ಕೊನೆಗೆ ಓಂಕಾರ ಹಾಕದಿದ್ದರೆ ವಿಶೀರ್ಯತೆ ಸೀಳಿ ಹೋಗುತ್ತೆ ಫಲ. ಅದರಿಂದ ಮೊದಲು ಓಂಕಾರ ಹಾಕಬೇಕು, ಕೊನೆಗೂ ಓಂಕಾರ ಹಾಕಬೇಕು. ನಾವು ನೀವು ಶ್ರೀಕಾರ ಹಾಕಬೇಕು, ಶ್ರೀಕಾರ ಹಾಕಿದರೆ ಫಲ ಭದ್ರವಾಗಿರುತ್ತೆ, ಇಲ್ಲ ಫಲವೆಲ್ಲ ಹೋಗಿಬಿಡುತ್ತೆ. ಅದು ಈ ಶ್ರೀಕಾರ ಓಂಕಾರಗಳು ಹಾಕುವುದರಲ್ಲಿ. ಆದರೆ ಇಲ್ಲಿ ವಿಶೇಷ ಏನು ಅಂದರೆ ಯಾವ ಮಂತ್ರಕ್ಕೂ ಕೂಡ ಓಂಕಾರ ಹಾಕಿಯೇ ಎಲ್ಲ ಮಂತ್ರಗಳು ನಮಗೆ ಉಪದೇಶ ಕೊಡುತ್ತಾರೆ. ಶ್ರೀಕಾರ ಇಲ್ಲ ಇಲ್ಲಿ. ಓಂ ಶ್ರೀಕಾರ ದ್ವಯೇನಾಪಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಓಂಕಾರವೂ ಉಂಟು ಶ್ರೀಕಾರವೂ ಎರಡೂ ವಿಶೇಷವಾಗಿದೆ. ಯಾಕೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಇವರು ಲಕ್ಷ್ಮೀನಾರಾಯಣರ ವಿಶೇಷ ಉಪಾಸಕರಲ್ವಾ ವಾದಿರಾಜರು. ನೋಡಿ, ವಾಯುದೇವರು ವಾದಿರಾಜರು ಎಲ್ಲಿರ್ತಾರೆ, ಎಲ್ಲಿ ಕೂತಿರ್ತಾರೆ ಎಂಬುದಕ್ಕೆ ಉದ್ಯದ್ರವಿ ಪ್ರಕರ ಸನ್ನಿಭಂ ಅಚ್ಯುತಾಂಕೆ ಸ್ವಾಸೀನಮಸ್ಯ ನುತಿನಿತ್ಯ ವಚ ಪ್ರವೃತ್ತಿ. ದೇವರ ಬಲ ತೊಡೆಯ ಮೇಲೆ ವಾಯುದೇವರು ವಾದಿರಾಜರು ಕೂತಿರ್ತಾರೆ. ಎಡತೊಡೆ ಖಾಲಿ ಇರಲ್ಲ ದೇವರದು, ಯಾವಾಗೂ ಲಕ್ಷ್ಮೀ ಕೂತಿರ್ತಾಳೆ. ಅಂದರೆ ಲಕ್ಷ್ಮೀ ನಾರಾಯಣರ ಸಹಿತವಾಗಿಯೇ ವಾದಿರಾಜರು ವಾಯುದೇವರು ಇದ್ದಾರೆ ಎಂಬುದು ತೋರಬೇಕಲ್ಲ. ಆತರ ಅಲ್ಲ, ಎಲ್ಲವೂ ಹಾಗೆ ಅಲ್ಲ. ಎಲ್ಲವೂ ಎಲ್ಲ ಅಂದರೆ ದೇವರ ಮಂತ್ರಗಳು ಬಿಟ್ಟರೆ ಮಿಕ್ಕ ಎಲ್ಲ ದೇವತೆಗಳ ಮಂತ್ರಗಳಲ್ಲಿ ಶ್ರೀಕಾರ ಓಂಕಾರ ಸಹಿತವಾಗಿ ಯಾವುದೂ ಇಲ್ಲ. ಯಾವ ಮಂತ್ರವೂ ನಮಗೆ ಉಪದೇಶ ಬರಲ್ಲ. ಆದ್ದರಿಂದ ಇಲ್ಲಿ ಹೇಳ್ತಾರೆ ವಾದರಾಜರ ಮಂತ್ರ ವಿಶೇಷವನ್ನು ಹೇಳ್ತಾರೆ. ಇವರು ದೇವರ ತೊಡೆಯ ಮೇಲೆ ಕೂಡಲಿಕ್ಕೆ ಯೋಗ್ಯರು ಎಂಬುದನ್ನು ತೋಡಿಕೊಡ್ಲಿಕ್ಕೇನೋ ಎಂಬಂತೆ ಓಂಕಾರ ಶ್ರೀಕಾರ ಮೊದಲು, ನಂತರ ಶ್ರೀಕಾರ ಓಂಕಾರ ಕೊನೆಗೆ ಎರಡು ಹಾಕಿ ವಾದಿರಾಜ ಗುರುಭ್ಯೋ ನಮಃ ಅಂತ ವಿಶೇಷವಾಗಿರತಕ್ಕಂಥ ವಾದಿರಾಜರ ಮಂತ್ರ ಬೇರೆ ಇದೆ, ಅದನ್ನು ನಾನು ಹೇಳತಾ ಇಲ್ಲ. ಸಭೆಯಲ್ಲಿ ಮಂತ್ರವನ್ನು ಹೇಳಬಾರದು, ಅದರಿಂದ ಹೇಳಿದೆ. ವಾದಿರಾಜರ ಮಂತ್ರಕ್ಕೆ ಓಂಕಾರ ಶ್ರೀಕಾರ ಎರಡು ಕಡೆ ಹಾಕಿ ಹೇಳತಾ ಇದ್ದಾರೆ. ಇನ್ನು ಹೇಳ್ತಾ ಇದ್ದಾರೆ ಪೂರ್ವಾಪರ ಸಮನ್ವಿತಂ. ಪೂರ್ವಾಪರ ಅಂದ್ರೆ ಮೊದಲು ಓಂಕಾರ ಶ್ರೀಕಾರ, ನಂತರ ಶ್ರೀಕಾರ ಓಂಕಾರ. ಇನ್ನು ಹೇಳ್ತಾ ಇದ್ದಾರೆ ಈ ನಮಶಬ್ದ ಚತುರ್ಥಂತ ಗುರುಶಬ್ದೈಹಿ ಮಿಶ್ರಿತಂ. ನಮಶಬ್ದ ನಮಃ ಅಂತ ಬರಬೇಕು, ಚತುರ್ಥಂತ ಗುರುಶಬ್ದೈಶ್ಚ ಮಿಶ್ರಿತಂ. ಚತುರ್ಥಂತವಾಗಿರತಕ್ಕಂಥ ಗುರುವಾಚಕ ಶಬ್ದ ಅಂದ್ರೆ ವಿಶೇಷವಾಗಿ ಗುರುಭ್ಯೋ ನಮಃ ಅಂತ ಹೇಳ್ತೀವಲ್ಲ, ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ತ್ವಂಚ ಗ್ರಹಾಣ, ಈ ವಿಶೇಷವಾಗಿ ನೀನು ಸ್ವೀಕಾರ ಮಾಡಯ್ಯ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ನೀನು ಸ್ವೀಕಾರ ಮಾಡು ಅಂತ ಹೇಳಿದರೆ ನೀನು ಮಾತ್ರ ಸ್ವೀಕಾರ ಮಾಡಬೇಕಾ ಅಥವಾ ಇನ್ನೇನಾದರೂ ಯಾರಿಗಾದರೂ ಉಪದೇಶ ಮಾಡಲಿಕ್ಕೆ ಅಂದ್ರೆ ತಗೊಳ್ಳಿಕ್ಕೆ ಅಧಿಕಾರ ಇದೆಯಾ? ಅಂದ್ರೆ ಚ ಶಬ್ದೇನ ತ್ವಂಚ ಗೃಹಾಣ ತ್ವಂಚ ವಿಪ್ರೇಂದ್ರ. ತ್ವಂಚ ನೀನು ತಗೋ, ನೀನು ತಗೋ ಅಂತ ಹೇಳಿದರೆ ಅರ್ಥ ಏನು ಅಂತ ಹೇಳ್ತಾರೆ ನೋಡಿ. ಮಾಮೂಲಾಗಿ ಈ ಶಬ್ದ ಏನಾದರೂ ಪದಾರ್ಥ ಇಟ್ಟಿರ್ತಾರೆ, ಏನಾದರೂ ಕೊಡಬೇಕಾಗಿದ್ರೆ ಪದಾರ್ಥ ಇಡಬೇಕಾದ್ರೆ ಯಾರಾದ್ರೂ ಪ್ರಧಾನವಾಗಿ ತಗೋಬೇಕು, ನೀವು ತಗೊಳ್ಳಿ ಅಂತ ಹೇಳ್ತಾರೆ. ಅವರ ಪಕ್ಕದಲ್ಲಿ ಯಾರಾದ್ರೂ ಬಂದಿದ್ರೆ ನೀವು ತಗೊಳ್ಳಿ. ನಾರ್ಮಲ್ ಅಂದ್ರೆ ನೀವು ಅಂದ್ರೆ ನೀವು ಪ್ರಧಾನ ಅಲ್ಲ ಅಂತ ಅರ್ಥ. ಇಂಪಾದು ನೀವು ಎಂಬುದರಲ್ಲೇ ಬರುತ್ತೆ. ಮದುವೆ ಕರ್ಲಿಕ್ಕೆ ಬಂದಿರ್ತಾರೆ, ನಮ್ ಪರಿಚಯ ಇರಲ್ಲ, ನಮ್ ಗೊತ್ತಿದ್ದವರ ಕರ್ಲಿಕ್ಕೆ ಬರ್ತಾರೆ, ಪಕ್ಕದಲ್ಲಿ ನಾವಿರ್ತೀವಿ, ನೀವು ಬನ್ನಿ ಅಂತ ಬರ್ದಂಗ ಇದ್ರೂ ಅಡ್ಡಿ ಇಲ್ಲ ಅಂತ ಅರ್ಥ. ಅಲ್ಲಿ ಅವರ ದೃಷ್ಟಿಯಲ್ಲಿ ಇಲ್ಲಿ ಹಾಗಲ್ಲ. ತ್ವಂಚ ನೀನು ಸ್ವೀಕಾರ ಮಾಡು, ನೀನು ಸ್ವೀಕಾರ ಮಾಡು ಅಂದ್ರೆ ನಿನಗಿಂತ ಮೊದಲು ಸ್ವೀಕಾರ ಮಾಡಿದವರು ಬೇರೆ ಇದ್ದಾರೆ ಅಂತ. ಯಾರು ಅಂದ್ರೆ ಗರುಡ ಶೇಷ ರುದ್ರಾದಿಗಳೆಲ್ಲ ಇದ್ದಾರೆ, ಅವರೆಲ್ಲರೂ ಸ್ವೀಕಾರ ಮಾಡಿ ಆಯಿತು, ನೀನು ಸ್ವೀಕಾರ ಮಾಡು ಅಂತ. ಅದೊಂದರ್ಥ. ಆದರೆ ಇನ್ನೊಂದರ್ಥ ಏನು? ಹಾಗಾದ್ರೆ ನನ್ನವರಿಗೆ ನಿಂತೋಯ್ತಾ, ಇನ್ಯಾರಿಗೆ ಕೊಡಬಾರದ? ಅಂದ್ರೆ ನೀನು ಸ್ವೀಕಾರ ಮಾಡು, ಇನ್ನೊಬ್ಬರಿಗೂ ಕೊಡು. ಅದು ಅರ್ಥ ಇದೆಯಲ್ಲ. ನಾನೇ ತಗೊಳ್ಳ, ನೀನು ತಗೋ, ನೀನು ತಗೋ ಅಂದ್ರೆ ನೀನು ತಗೊಂಡು ಇನ್ನೊಬ್ಬರಿಗೂ ಕೊಡು ಅಂತ ಅದರಲ್ಲಿ ಹೇಳ್ತಾ ಇದ್ದಾರೆ. ಚಶಬ್ದೇನ ತ್ವದನ್ಯೋಪಿ ಗೃಹಾತಿ. ಈ ರೀತಿಯಾಗಿ ವಿಶೇಷವಾಗಿ ಆ ಮಂತ್ರವನ್ನ ನೀನು ಸ್ವೀಕಾರ ಮಾಡು, ಇನ್ನೊಬ್ಬರಿಗೂ ಉಪದೇಶವನ್ನು ಕೊಡು ಅಂತ ಹೇಳ್ತಾ ಇದ್ದಾರೆ. ಹೇಳ್ತಾರೆ ನಾನು ಏತಸ್ಯ ಪ್ರಾಜನ್ಮನಿ ಗುರುರಾಜೋಪದಿಷ್ಟತ್ವಾತ್ ದಾಸ್ಯಾಮಿ ಅಹಮಿತಿ ವಕ್ತವ್ಯಮಿತಿ ಚೇನ್ನ. ಇಲ್ಲಿ ಬ್ರಾಹ್ಮಣನಿಗೆ ಹಿಂದಿನ ಜನ್ಮದಲ್ಲಿ ಉಪದೇಶ ಆಗಿತ್ತು. ಯಾರು? ವಾದಿರಾಜರೇ ಹೇಳಿದ್ದು. ಸ್ವಪ್ನದಲ್ಲಿ ಹೇಳುವ ಕಾಲಕ್ಕೆ ದಾಸ್ಯಾಮಿ ನಾನೇ ಕೊಡ್ತೇನೆ ಅಂತ ಹೇಳಿ ಶಬ್ದ ಪ್ರಯೋಗ ಮಾಡಬೇಕಲ್ಲ, ದಾಸ್ಯತಿ ಕೊಡತಾನೆ ತಗೋ ಅಂತ ಯಾಕೆ ಹೇಳಿದರು? ಹೇಳ್ತಾರೆ ಜನ್ಮಾಂತರ ಪ್ರಾಪ್ತೇಹ ಉಕ್ತತ್ವೇನ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಜನ್ಮದಲ್ಲಿ ನಿನಗೆ ಬರುತ್ತೆ ನನ್ನ ಮಂತ್ರ, ಆ ಮಂತ್ರವನ್ನ ಆ ಜನ್ಮದಲ್ಲಿ ಕೊಡಲಿಲ್ಲ ಇನ್ನೊಂದು ಜನ್ಮದಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ ಅಂದ್ರೆ ಹೇಳ್ತಾರೆ ನಾನು ಸ್ವಪ್ನದಲ್ಲಿ ಹೇಳಿ ವಿಶೇಷವಾಗಿರತಕ್ಕಂಥ ಆ ಮಂತ್ರ ತದಾ ವಿಸ್ಮೃತ ಮಂತ್ರಶ್ಯ, ನಿನಗೆ ಮಂತ್ರ ವಿಸ್ಮೃತಿ ಬರುತ್ತೆ. ಆ ಪುನಃ ಮಂತ್ರಗ್ರಹಣ ಸಾಧನಶ್ಯ ವೇದನಿಧಿ ಕರ್ತೃಕಸ್ಯ ಮಂತ್ರ ಪ್ರಧಾನಶ್ಯ ಅತ್ರ ಅಭಿಪ್ರೇತತ್ವಾತ್. ನೀನು ಈ ಮಂತ್ರವನ್ನು ಸ್ವಪ್ನದಲ್ಲಿ ಕೇಳುತ್ತೀಯ, ನಂತರ ಜನ್ಮದಲ್ಲಿ ಬಂದಾಗ ನಿನಗೆ ಆ ಸ್ವಪ್ನ ಮಂತ್ರದ ನೆನಪಿರಲ್ಲ. ಆದ ಕಾರಣ ಇನ್ನೊಬ್ರು ಯಾರು ದಾಸ್ಯತಿ ನಿನಗೆ ಕೊಡತಾರೆ ಅಂತ ಹೇಳಿದ್ದು. ಅವಾಗ ರಾಜರು ಸಾಕ್ಷಾತ್ ಕೊಡಲ್ಲ, ಆದ್ದರಿಂದ ಬ್ರಾಹ್ಮಣನಿಗೆ ನಂತರ ಇನ್ನೊಬ್ಬರ ಮೂಲಕ್ಕೆ ಬರುತ್ತೆ. ಆ ಇನ್ನೊಬ್ಬರು ಯಾರು? ವೇದನಿಧಿಗಳು ಅಂತ ಹೇಳ್ತಾರೆ. ತದಪಿ ಕಥಂ ಅಂತ ಪ್ರಶ್ನೆ ಮಾಡುತ್ತಾರೆ. ಅದು ಕೂಡ ಹೇಗೆ? ಯಾಕೆಂದ್ರೆ ಬ್ರಾಹ್ಮಣ, ಏಡಮುಖ ಬ್ರಾಹ್ಮಣ ರಾಜರು ಸ್ವಪ್ನದಲ್ಲಿ ಹೇಳುವಾಗ ಏನ ಶ್ಲೋಕಗಳನ್ನು ಕೇಳಿ ಬೆಳಿಗ್ಗೆದ್ದು ತಾನು ಹೇಳ್ತಾ ಇದ್ನಲ್ಲ, ಬರೆಸಿದ್ದು ಯಾರು? ವೇದನಿಧಿಗಳು. ಈ ಬ್ರಾಹ್ಮಣ ನಂತರ ಜನ್ಮದಲ್ಲಿ ಬಂದಾಗ ವೇದನಿಧಿಗಳು ಇರಲ್ಲ. ಪ್ರಶ್ನೆ ಅರ್ಥ ಆಯ್ತಾ? ಸಬ್ಜೆಕ್ಟ್ ಅರ್ಥ ಆಗಿಲ್ಲ. ಸ್ವಪ್ನದಲ್ಲಿ ವಾದಿರಾಜರು ಹೇಳ್ತಾ ಇದ್ದಾರೆ, ಅಯ್ಯ ಈ ಮಂತ್ರವನ್ನ ಇವ ಕೊಡತಾನೆ, ಅವನಿಂದ ತಗೋ. ನಾನೇ ಕೊಡತಾ ಇದ್ದೇನೆ ಅಂತ ಹೇಳಬಹುದಲ್ಲ ಅಂದ್ರೆ ಇಲ್ಲ, ಅದು ಜನ್ಮಾಂತರದಲ್ಲಿ ಬರುತ್ತೆ, ಆದ್ದರಿಂದ ಜನ್ಮಾಂತರದಲ್ಲಿ ಸ್ವಪ್ನದಲ್ಲಿ ಕೇಳಿದ ಮಂತ್ರ ಮರೆತು ಹೋಗಿರುತ್ತೆ, ಅದು ವೇದನಿಧಿಗಳು ಕೊಡುತ್ತಾರೆ. ಅದಾದ್ರೂ ಹೇಗೆ ವೇದನಿಧಿಗಳು ಮುಂದೆ ಹೋಗಿರುತ್ತಾರಲ್ಲ, ಅವರು ವಾದಿರಾಜರ ಕಾಲದವರೇ, ಬ್ರಾಹ್ಮಣ ಇದ್ದ ಕಾಲದವರೇ. ಬ್ರಾಹ್ಮಣ ಇನ್ನೊಂದು ಜನ್ಮಕ್ಕೆ ಬಂದಾಗ ವೇದನಿಧಿಗಳು ಬರ್ತಾರ? ವೇದನಿಧೇರಪಿ ವಿಪ್ರಶ ಜನ್ಮಾಂತರ ಸಮಯ ಅಭಾವಾತ್, ಅವ್ರಿಗೂ ಇಲ್ಲಲ್ಲ, ಅಲ್ಲಿ ಅವ್ರು ಬರಲ್ಲಲ್ಲ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ ಶಿಲಾಲೇಖನ ದ್ವಾರ ವೇದನಿಧಿ ದಾಶ್ಯತಿ, ವೇದನಿಧಿ ದಾಶ್ಯತಿ ಇತಿ ಅಭಿಪ್ರಾಯ ತತ್ವ ಇಲ್ಲಿ ಹೇಳ್ತಾ ಇದ್ದಾರೆ. ವೇದನಿಧಿಗಳು ಸಾಕ್ಷಾತ್ತಾಗಿ ಕೊಡದಿದ್ದರೂ ಕೂಡ ಅವರು ಶಿಲಾಲೇಖನ ಮಾಡಿಸಿದ್ದಾರಾದ್ದರಿಂದ ಅಲ್ಲಿ ಅವರ ಸನ್ನಿಧಾನ ಇರುತ್ತಾದ್ದರಿಂದ ಅಲ್ಲಿ ಅದರ ಮೂಲಕ ನಿನಗೆ ಮಂತ್ರೋಪದೇಶ ಆಗುತ್ತೆ ಎಂಬುದನ್ನ ಚೆನ್ನಾಗಿ ಇಲ್ಲಿ ವ್ಯಾಖ್ಯಾನಕಾರರು ಇವೆಲ್ಲ ಹೇಳದಿದ್ರೆ ನಮ್ಗೆ ಯಾವುದು ಗೊತ್ತಾಗಲ್ಲ. ಇಲ್ಲ ಅವರವರ ಮಧ್ಯೆ ಸೀಕ್ರೆಟ್ಸ್ ಅಲ್ಲ, ಯಾರಿಗೆ ಗೊತ್ತಾಗುತ್ತೆ? ಅದರಿಂದ ಅತಯೇವ ಅಸ್ಮಿನ್ ಪ್ರಕರಣೆ ಏತಾಂ ಕೃತ್ವ ಶಿಲಾಯಾಮ್, ಇಲ್ಲಿ ಮುಂದೆ ಬರುತ್ತೆ ಏತಾಂ ಕೃತ್ವ ಶಿಲಾಯಾಮ್ ಅಂತ, ಈ ಶಿಲೆಯನ್ನ ಮಾಡಿ ಇದರಲ್ಲಿ ಇದನ್ನ ಕೆತ್ತಿಸು ಅಂತ ವೇದನಿಧಿಗಳಿಗೆ ಹೇಳುವುದು ಸಂಗತಿ ಆಗುತ್ತೆ. ಯಾಕೆಂದ್ರೆ ವೇದನಿಧಿಗಳಿಗೆ ವಾದ್ಯರಾದರು ಆಖ್ಯಾನದಲ್ಲಿರುವ ಮಂತ್ರಗಳನ್ನ ಚೆನ್ನಾಗಿ ಉಪದೇಶ ಕೊಟ್ಟು ಈ ಮಂತ್ರಗಳನ್ನ ಶಿಲೆಯಲ್ಲಿ ಕೆತ್ತಿಸು ಅಂತ ಚೆನ್ನಾಗಿ ಹೇಳುತ್ತಾರೆ. ಹೇಳಿದಕ್ಕೇನಾಗುತ್ತೆ? ವೇದನಿಧಿಗಳು ಅದನ್ನ ಚೆನ್ನಾಗಿ ಕೆತ್ತಿಸಿರುತ್ತಾರೆ, ಅದು ಮುಂದೆ ಮಂತ್ರ ಆಗುತ್ತೆ. ಯಾರಿಗೆ? ವಿಶ್ವಪ್ರಿಯಾಚಾರ್ಯರಿಗೆ, ಎಡಮುಖ ಬ್ರಾಹ್ಮಣನೇ ವೃಂದಾವನಾಚಾರ್ಯ ಬರ್ತಾರೆ, ಅಣುವೃಂದಾವನ ಆಚಾರ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಹೇಳ್ತಾರೆ ಸೀತಾಪತಿನ ಪ್ರಾಪ್ತ ಜನ್ಮಾಂತರೇಣ ಸಹಿತಸ್ಯ ಬ್ರಾಹ್ಮಣಸ್ಯ ಮಂತ್ರಪಾಠ ಸಂದೇಹೇ ಸತಿ ಸೀತಾಪತಿನ ಶಿಲಾಯಾಮ್ ತೌಲವ ಲಿಪಿರೇಖಾ ದೃಷ್ಟ ವಿಪ್ರೇಣ ನಾಗರ ಲಿಪಿರವಿ ದೃಷ್ಟ. ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಮೂಕ ಬ್ರಾಹ್ಮಣ. ಬ್ರಾಹ್ಮಣ ಇಂದ್ರಪದ ಯೋಗ್ಯ, ಆ ಬ್ರಾಹ್ಮಣ ಬಂದಿದ್ದ. ಬ್ರಾಹ್ಮಣನ ಜೊತೆಗೆ ಮುಂದಿನ ಪದಕ್ಕೆ ಬರತಕ್ಕಂಥ ಸೀತಾಪತಿ ಎಂಬುವರು ಬಂದಿದ್ರು. ವಾದಿರಾದರು ಮೂಕ ಬ್ರಾಹ್ಮಣನ ಸ್ವಪ್ನದಲ್ಲಿ, ಬ್ರಾಹ್ಮಣನಿಗೆ ಮಾತ್ರ ಅಲ್ಲದೆ ಆ ಸ್ವಪ್ನದಲ್ಲೇ ಬಂದ ಸೀತಾಪತಿಗೂ ಉಪದೇಶ ಕೊಟ್ಟಿದ್ರು. ವಿಷಯ ಅರ್ಥ ಆಗ್ತಾ ಇಲ್ಲಲ್ಲ, ಎಲ್ಲ ಗ್ರೀಕ್ ಅಂಡ್ ಲ್ಯಾಟಿನ್ ಆಗ್ತಾ ಇದೆ. ಇಷ್ಟಾಗಿದ್ದು ಏನೇ ನಡೆದದ್ದು ಅಂತ ಹೇಳಿದ್ರೆ ಇಷ್ಟು, ಒಬ್ಬ ಬ್ರಾಹ್ಮಣ ವಾದಿರಾಜರ ಕಾಲದವ, ವಾದಿರಾಜರ ಕಾಲದ ಬ್ರಾಹ್ಮಣನಿಗೆ ವಾದಿರಾಜರ ವೃಂದಾವನಾದ ಮೇಲೆ ಸ್ವಪ್ನದಲ್ಲಿ ಬಂದು ಕೊಟ್ಟ ಉಪದೇಶ ಇದು. ಆ ಸ್ವಪ್ನದಲ್ಲಿ ಕೊಡುವಾಗ ಆ ಸ್ವಪ್ನದಲ್ಲಿ ನಾವಿರ್ತೀವಲ್ಲ, ನಮ್ಮ ಸ್ವಪ್ನದಲ್ಲಿ ನಾವಿರ್ತೀವ. ಅದೇ ಥರ ಆ ಬ್ರಾಹ್ಮಣನ ಸ್ವಪ್ನದಲ್ಲಿ ಬ್ರಾಹ್ಮಣ ಇದ್ದ, ಬ್ರಾಹ್ಮಣನ ಜೊತೆಗೆ ಅನೇಕ ಜನರು ಇದ್ರು. ಯಾರವರು ಅಂದರೆ ವಾದಿರಾಜರಿಂದ ಮಂತ್ರೋಪದೇಶ ತಗೊಳ್ಳಿಕ್ಕೆ ಅಧಿಕಾರಿಗಳಾದ ದೇವತೆಗಳೇ ಅವರು ಸುತ್ತು ಬಂದಿದ್ರು. ಅವರ ಹೆಸರುಗಳೇ ಸೀತಾಪತಿ, ವ್ಯಾಸ ಮೊದಲಾದಂತಹ ಹೆಸರುಗಳು. ಈಗ ಅರ್ಥ ಆಯ್ತಾ? ಈ ಬ್ರಾಹ್ಮಣನ ಸ್ವಪ್ನದಲ್ಲಿ ವಾದಿರಾಜರು ಬ್ರಾಹ್ಮಣನಿಗೆ ಮಾತ್ರ ಅಲ್ಲದೆ ಸೀತಾಪತಿ, ವ್ಯಾಸ ಮೊದಲಾದವರಿಗೂ ಉಪದೇಶ ಇವರ ಸ್ವಪ್ನದಲ್ಲೇ ಕೊಟ್ಟಿದ್ರು. ಇವರ ಸ್ವಪ್ನದಲ್ಲೇ ಅವರಿಗೂ ಎಲ್ಲ ಮಂತ್ರೋಪದೇಶ ಕೊಟ್ಟಿದ್ರು. ಆ ವ್ಯಕ್ತಿಗಳು ಮೂಕ ಬ್ರಾಹ್ಮಣ ಇದ್ದ ಕಾಲಕ್ಕೂ ಇದ್ರು. ಅವರು ಜನ್ಮಾಂತರದಲ್ಲಿ ಇವರು ವೃಂದಾವನಾಚಾರ್ಯರಾಗಿ ಬಂದಾಗ ಅವರೂ ಬಂದ್ರು. ಸೀತಾಪತಿ ಎಂಬುವರು ಇವರ ಜೊತೆಗೆ ಬಂದ್ರು. ಮುಂದೆ ನಡೆಯತಕ್ಕದ್ದು ವಾದಿರಾಜರು ಹೇಳಿದ್ರು. ಅವರು ಬಂದಾಗ ಇಬ್ಬರಿಗೂ ಉಪದೇಶ ಆಯಿತು. ಏನು? ವಾದಿರಾಜರ ಮಂತ್ರ. ಆವಾಗ ಹೇಗಾಯಿತು ಅಂದ್ರೆ ಸ್ವಪ್ನದಲ್ಲಿ ಆಯಿತು, ಅಯ್ಯ ನಿಮಗೆ ಮಂತ್ರ ಅಲ್ಲೇ ಇದೆ, ಆ ಆಖ್ಯಾನವನ್ನು ನೋಡಿ. ಆವಾಗ ಹೇಳ್ತಾರೆ, ಸೀತಾಪತಿನ ಪ್ರಾಪ್ತ ಜನ್ಮಾಂತರೇಣ ಸಹಿತಸ್ಯ ಬ್ರಾಹ್ಮಣಸ್ಯ, ಸೀತಾಪತಿ ಸಹಿತವಾಗಿ ಇನ್ನೊಂದು ಜನ್ಮವನ್ನು ಪಡೆದಂಥ ಬ್ರಾಹ್ಮಣನಿಗೆ ಮಂತ್ರಪಾಠ ಸಂದೇಹೇ ಸತಿ, ಆ ಮಂತ್ರಪಾಠ ಹೇಗಿದೆ ಎಂಬುದು ಸಂಶಯ ಬಂತು. ಹಾಗೋ ಹೀಗೋ ಹೀಗೋ ಹಾಗೋ ಅಂತ ಬಂದಾಗ ಸೀತಾಪತಿನ, ಅವಾಗ ಈ ಸೀತಾಪತಿ ಮತ್ತು ವಿಶೇಷವಾಗಿರತಕ್ಕಂಥ ಬ್ರಾಹ್ಮಣ ಇಬ್ಬರು ಸೇರಿ ಆ ನೀವೇನು ವಾದ್ಯರಾಜರ ಪಕ್ಕದಲ್ಲಿರತಕ್ಕಂಥ ವೇದ್ಯರ ಪಕ್ಕದಲ್ಲಿರುವ ಒಂದು ಕಲ್ಲಿದೆ ನೋಡಿದ್ದೀರಾ? ಅಲ್ಲಿ ಸೋದೆಗೆ ಹೋಗಿದ್ದೀರಾ? ಸೋದೆಗೆ ಹೋಗಿದ್ರೆ ವಾದಿರಾಜರ ಪಂಚವೃಂದಾವನ ಪಕ್ಕದಲ್ಲಿ ಒಂದು ವೃಂದಾವನ, ಆ ವೃಂದಾವನ ಪಕ್ಕದಲ್ಲಿ ಗೋಡೆಗೆ ವಾದಿರಾಜರ ಮುಖವಾಗಿರುವಂತಹ ಕಲ್ಲು ಮೇಲೆ ಅರ್ಧ ಚಂದ್ರಾಕೃತಿ ಕೆಳಗಿರುತ್ತೆ, ಅದರ ಮೇಲೆ ಕೆತ್ತಿರ್ತಾರೆ. ರಾಜರಿಗೆ ನೈವೇದ್ಯ ಮಾಡುವ ಕಾಲಕ್ಕೆ ರಾಜರಿಗೆ ವೇದವೇದ್ಯರಿಗೆ ಆರತಿ ಎಲ್ಲ ಆದ ಮೇಲೆ ಆ ಕಲ್ಲಿನ ಮೇಲೆ ಗಂಧ ಪುಷ್ಪ ಇಟ್ಟು ಆರತಿ ಮಾಡಿ ಹೋಗ್ತಾರೆ ಸ್ವಾಮಿಗಳು. ಅಂದ್ರೆ ನಿಮ್ಗೆ ಗೊತ್ತಿಲ್ಲಾದ್ರಿಂದ ಗಮನಿಸಿರಲ್ಲ, ಗೊತ್ತಿಲ್ಲಾದ್ದರಿಂದ ಬಹಳ ಜನಕ್ಕೆ ಅದು ಏನೋ ಅಲ್ಲೊಂದು ಇಟ್ಟು ಹೋಗ್ತಾರೆ, ಅಲ್ಲಿ ಏನೋ ಇದೆ ಗಮಾಡದಲ್ಲಿ ಅನ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲಿ ಶಿಲಾ ಇದೆ, ಆ ಶಿಲಾದಲ್ಲಿ ಇವರೊಂದು ಅನುವೃಂದಾವನ ಆಖ್ಯಾನ ಇರೋದು. ಅನುವೃಂದಾವನ ಆಖ್ಯಾನಕ್ಕೆ ಪುಷ್ಪ ಇಟ್ಟು ಆರತಿ ಮಾಡಿ ಹೊರಡುತ್ತಾರೆ. ಆ ಶಿಲೆಯನ್ನ ಮೊದಲಿಂದ ಇತ್ತು, ವೇದನಿಧಿಗಳೇ ಕೆತ್ತಿಸಿದ್ರು. ಆ ಶಿಲೆಯನ್ನ ಬ್ರಾಹ್ಮಣನು ನೋಡಿದ ಮತ್ತು ವಿಶೇಷವಾಗಿ ಸೀತಾಪತಿಯೂ ನೋಡಿದ್ರು. ಏನು ಮಂತ್ರಪಾಠ ಸಂದೇಹ ಬಂದಾಗ, ಆವಾಗ ಇಬ್ಬರು ಒಂದೇ ಸಲ ನೋಡುತ್ತಾ ಇದ್ದಾರೆ. ಇಬ್ಬರು ನೋಡೋ ಕಾಲಕ್ಕೆ ಒಬ್ಬರಿಗೆ ತುಳು ಲಿಪಿಯಲ್ಲಿ ಕಾಣುತ್ತಾ ಇದೆ, ಇನ್ನೊಬ್ಬರಿಗೆ ಸಂಸ್ಕೃತ ಲಿಪಿಯಲ್ಲಿ ಕಾಣುತ್ತಾ ಇದೆ. ಅದು ಹೇಳ್ತಾ ಇದ್ದಾರೆ, ಸೀತಾಪತಿನ ಶಿಲಾಯಾಂ ತೌಲವ ಲಿಪಿ ರೇಖಾ ದೃಷ್ಟ, ತುಳು ಲಿಪಿಯ ರೇಖೆಗಳಿಂದ ಕಾಣಿಸ್ತು. ವಿಪ್ರೇಣ ನಾಗರ ಲಿಪಿ ರಪಿ ದೃಷ್ಟ, ಅವರಿಗೆ ತೌಳವ ರೇಖೆಯಲ್ಲಿ ತುಳುನಲ್ಲಿ ಕಾಣಿಸ್ತು, ಜೊತೆಗೆ ಸಂಸ್ಕೃತದಲ್ಲೂ ಕಾಣಿಸ್ತು. ಅದರಿಂದ ತಥೋ ಮಂತ್ರ ನಿಶ್ಚಯೋ ಜಾತ ಈ ರೀತಿ. ಅವಾಗೆ ಹೋ ಸರಿ ಸರಿ ಹೌದು ಅಂತ ಇಬ್ಬರಿಗೂ ನಿಶ್ಚಯ ಆಯಿತು. ಇದೆಲ್ಲ ನಡೆದದ್ದು ಯಾರಿಗೂ ಗೊತ್ತಾಗುತ್ತೆ, ಒಳಗೊಳಗೆ ಅವರವರಿಗೆ ನಡೆದದ್ದು ಶಿಷ್ಯ ಪರಂಪರೆಯಿಂದ ಅದು ಗೊತ್ತಾಗಿದ್ದು, ಅವರ ಶಿಷ್ಯರಾದ್ದರಿಂದ ಸ್ವಲ್ಪ ಏನೋ ಬರೆದದ್ದಕ್ಕೆ ನಮ್ಗೆ ಚೂರು ಗೊತ್ತಾಗಿಲ್ಲ. ಹಂಗಾರೆ ಏನೋ ಆಖ್ಯಾನ ಏನೋ ಆಖ್ಯಾನ ಅಂತ ಮುಂದಕ್ಕೆ ಹೋಗ್ತೀವಿ. ಒಂದೇ ಶಿಲೆಯಲ್ಲಿ ಇರತಕ್ಕಂತಹ ಒಂದು ಆ ಮಂತ್ರ, ಅದು ಒಬ್ಬರಿಗೆ ಒಂದು ಲಿಪಿಯಲ್ಲಿ ಇನ್ನೊಬ್ಬರಿಗೆ ಇನ್ನೊಂದು ಲಿಪಿಯಲ್ಲಿ ಕಾಣಬೇಕಾದರೆ ಅದು ಬರೇ ಕಲ್ಲು ಅಲ್ಲಿರತಕ್ಕಂತಹ ಅಕ್ಷರ ಮಾತ್ರ ಅಲ್ಲ, ಅಪರೂಪದ ರಾಜರ ಸನ್ನಿಧಾನ, ವೇದನಿಧಿಗಳ ಸನ್ನಿಧಾನ, ಹಯಗ್ರೀವ ದೇವರು ಸ್ವಯಂ ಅಲ್ಲಿ ನಿಂತಿದ್ದಾರೆ ಎಂಬುದು ಚೆನ್ನಾಗಿ ನಮಗೆ ಅರ್ಥ ಆಗುತ್ತೆ. ಹಾಗ ನಮ್ಮ ಕೈಯಲ್ಲಿರುವ ಆಖ್ಯಾನವೂ ಅಂತಹದ್ದೇ, ಅದೇ ಆಖ್ಯಾನ ತಾನೇ ನಮ್ಮ ಕೈಯವರಿಗೆ ಬಂದಿದ್ದು. ಇದನ್ನ ನಾವು ಚೆನ್ನಾಗಿ ವಿಶೇಷವಾಗಿ ಉಪಾಸನೆ ಮಾಡಿದರೆ, ಅಂದರೆ ವಾದಿರಾಜರ ಸ್ಮರಣೆ ಮಾಡಿ ಇದನ್ನು ಪಾರಾಯಣಾದಿಗಳು ನಾವು ಮಾಡಿದರೆ ನಮ್ಮಲ್ಲೂ ಆಶ್ಚರ್ಯಕರವಾದ ಸಂಗತಿಗಳು ನಡೆಯೋದರಲ್ಲಿ ಏನು ಆಶ್ಚರ್ಯ? ಇಲ್ಲಿ ಪ್ರಶ್ನೆ ಬರಬಹುದು ನಿಮಗೆ ಅಲ್ಲ. ನಾನು ತುಂಬಾ ಸಲ ಹೇಳ್ತಾ ಇದ್ದೆ, ವಾದಿರಾಜರ ಬಗ್ಗೆ ಸಂಶಯ ಬಂದರೆ ರುಜುಗಳು ಹೌದ ಅಲ್ಲ ಅಂತ ಸಂಶಯ ಬಂದರೆ ವಾದಿರಾಜರ ಸೇವಾ ಮಾಡಿ ಅವರೇ ತೋರಿಸಿಕೊಡ್ತಾರೆ ಅಂದಾಗ ನಿಮಗೆ ಈ ಸಂಶಯ ಬರಬಹುದು ಏನಂತ, ವಾದಿರಾಜರಿಗೆ ಬೇರೆ ಕೆಲಸವೇ ಇಲ್ವಾ? ಬಂದವರಿಗೆಲ್ಲ ನಾನು ರುಜು ನಾನು ರುಜು ಅಂತ ಹೇಳ್ತಾ ಕೂಡ್ತಾರ ಅಂತ ಸಂಶಯ. ಅಷ್ಟೇ ಅಲ್ಲದೆ ನಮ್ಮೆಲ್ಲರ ಸ್ವಪ್ನದಲ್ಲಿ ವಾಜರಾಜರು ಬಂದು ಬಿಡ್ತಾರ? ನಮ್ಮ ಸ್ವಪ್ನದಲ್ಲಿ ವಾಜರಾಜರನ್ನು ನೋಡುವ ಯೋಗ್ಯತೆ ನಮಗಿದೆಯಾ? ಆದ್ದರಿಂದ ನಾವು ಸೇವಾ ಮಾಡಿದ್ರು ವಾಜರಾಜರು ನಮ್ಗೆ ಹೇಳಲ್ಲ ಎಂಬ ತಾತ್ಪರ್ಯ ಬಂದೀತು ನಿಮ್ಮ ತಲೆಗಳಲ್ಲಿ. ಅದು ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಅಲ್ಲಿ ಏನೇನು ಯಾರ್ಯಾರು ಸೇವಾ ಮಾಡಿದ್ದಾರೆ ಅವರ ಅನುಭವವೇ ಸಾಕ್ಷಿ. ಅನೇಕ ಜನರಿಗೆ ಇಲ್ಲಿ ಇಷ್ಟೇ, ವಾಜರಾಜರಿಗೆ ಬೇರೆ ಕೆಲಸವೇ ಇಲ್ಲವಾ? ವೃಂದಾವನದಲ್ಲಿ ಕೂತು ಬಂದವರಿಗೆಲ್ಲ ನಾನು ರುಜು ರುಜು ಅಂತ ಹೇಳೋದೇ ಕೆಲಸವಾ? ಅಂದರೆ ಹಾ, ಅವರಿಗೆ ಏನು ಕೆಲಸ ಈ ಭೂಮಿ ಮೇಲೆ ಬಂದದ್ದು ಅಂತಂದು ನೋಡಿ, ಸಜ್ಜನರನ್ನ ಉದ್ಧಾರ ಮಾಡುವುದೇ ಕೆಲಸ. ಯಾಕೆಂದ್ರೆ ಅವರಿಗೆ ಅಲ್ಲೇ ಇದ್ದುಕೊಂಡೇ ಭಗವಂತನ ಚಿಂತನೆ ಮಾಡಿ ಉದ್ಧಾರ ಆಗುವ ತಾಕತ್ತಿದೆ. ವಾಯುದೇವರನ್ನಾಗಲಿ ವಾದರಾಜರನ್ನಾಗಲಿ ಭಗವಂತ ಭೂಮಿಗೆ ಕಳಿಸಿದ್ಯಾಕೆ? ಸಜ್ಜನರನ್ನ ಉದ್ಧಾರ ಮಾಡಿ ಬಾರಯ್ಯ ಅಂತ ಹೇಳಿ ಕಳಿಸಿದ್ದು. ಅದೇ ಕೆಲಸ ಇಟ್ಟುಕೊಂಡು ಬಂದಾಗ ಅದೇ ಕೆಲಸ ಮಾಡುತ್ತಾರ? ತಮ್ಮ ಕೆಲಸ ಮಾಡುತ್ತಾ ಇರ್ತಾರ? ಕೆಲಸ ಏನು? ಉದ್ಧಾರ ಮಾಡು. ಇನ್ನ ವಾದಿರಾದರೂ ನಮಗೆ ಸ್ವಪ್ನದಲ್ಲಿ ಕಾಣಿಸ್ತಾ ಅಯ್ಯೋ ನಮಗೆಲ್ಲ ಹೀಗೆ ಹೇಳುತ್ತಾರ, ನಮಗ ಯೋಗ್ಯತೆ ಇದೆಯಾ ಅಂದ್ರೆ, ಇಷ್ಟು ಸ್ವಪ್ನದಲ್ಲಿ ಬಹಳ ಜನ ಹೇಳ್ತಾ ಇರ್ತಾರೆ, ನೋಡ್ರಿ ನೀವು ನನ್ನ ಸ್ವಪ್ನದಲ್ಲಿ ನಿನ್ನೆ ಬಂದಿರಿ ಅಂತ ಹೇಳ್ತಾ ಇರ್ತೀರಿ. ಯಾರಿಗೂ ಅವರಂತಾರೆ, ನಿಮಗೆ ಸ್ವಪ್ನ ಬಿದ್ದಾಗ ನಾ ಮನೆಯಲ್ಲಿ ಮಲ್ಕೊಂಡಿದ್ದೆ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಸ್ವಪ್ನದಲ್ಲಿ ಅವರು ಬಂದಿಲ್ಲ ಅಂತ ಅರ್ಥ. ಮತ್ತಾರು ಬಂದದ್ದು? ಅವರ ರೂಪದಿಂದ ಭಗವಂತ ಒಂದು ಪ್ರತೀಕವನ್ನು ಸೃಷ್ಟಿ ಮಾಡಿ, ಸ್ವಪ್ನ ಅಂದರೆ ಮಾನಸಿಕ ಸಂಸ್ಕಾರದಿಂದ ಅಂತಹ ಪ್ರತಿಮೆ ಸೃಷ್ಟಿ ಮಾಡಿ ಅಲ್ಲಿ ದೇವತೆಗಳನ್ನಿಟ್ಟು ಆಟ ಆಡಿಸ್ತಾ ಇದ್ದಾನೆ ಎಂಬುದು ತಾತ್ಪರ್ಯ. ಅಷ್ಟು ಗೊತ್ತಾಯ್ತ? ಹಾಗಾದರೆ ನಮಗೆ ಸ್ವಪ್ನದಲ್ಲಿ ಕಾಣಿಸೋದು ಸಾಕ್ಷಾತ್ತಾಗೇ ವಾದಿರಾದರೂ ಬರಬೇಕಾಗಿಲ್ಲ. ಆ ಸಂಸ್ಕಾರದಿಂದ, ಶ್ರವಣ ಸಂಸ್ಕಾರ ಅಥವಾ ಅನುಭವ ಸಂಸ್ಕಾರ, ಅದರಿಂದ ದೊಡ್ಡವರು ಮಹಾನುಭಾವರು ಅಂದರೆ ಒಬ್ಬ ಯತಿಗಳ ರೂಪದಲ್ಲೂ ಬಹಳ ಜನ ರಾಜರ ಸೇವಾ ಮಾಡುತ್ತಾರೆ, ವಾದಿರಾಜರ ಸೇವಾ ಮಾಡುತ್ತಾರೆ. ಅವರಿಗೆ ಫಲವೋ ಮಂತ್ರಾಕ್ಷತೆಯೋ ಕೊಡುತ್ತಾರೆ ಸ್ವಪ್ನದಲ್ಲಿ. ಎಷ್ಟು ಜನಕ್ಕಾಗಿಲ್ಲ? ಎಷ್ಟೋ ಜನಕ್ಕಾಗಿದೆ. ಅಂದ್ರೆ ಸಾಕ್ಷಾತ್ ವಾದಿರಾದರೆ ಬಂದು ಕಾಣಿಸ್ತಾರೆ ಅಂತಿದೆಯಾ? ಕಾಣಿಸಬಾರದು ಅಂತಿದೆಯಾ? ಕಾಣಿಸಬಹುದು. ಇನ್ನೊಂದು, ಯಾವುದೋ ಒಂದು ಯತಿ ರೂಪದಿಂದ ಅವ್ರು ಹೇಳ್ತಾರೆ ಸ್ವಪ್ನದಲ್ಲಿ, ಸ್ವಪ್ನ ಬಿದ್ದವರು ಯಾರೋ ಸ್ವಾಮಿಗಳು ಬಂದಿದ್ರು. ಅದು ಯಾರೋ ಸ್ವಾಮಿಗಳು, ಅದು ವಾದಿರಾದರೆ ಅಂತ ನಿಶ್ಚಯ ಇಲ್ಲ. ಆದರೆ ಸ್ವಾಮಿಗಳಂತೂ ಬಂದಿದ್ದು ಸತ್ಯ. ಬಂದು ನಮಗೆ ಫಲಮಂತ್ರಾಕ್ಷತೆ ಕೊಟ್ಟರು. ಎಲ್ಲಿಂದ ಬಂದರು? ವಾದಿರಾದರು ವೃಂದಾವನ ಕಡೆಯಿಂದ ಬಂದು ಕೊಟ್ಟರು. ಇನ್ನು ಯಾರಿರ್ತಾರಲ್ಲಿ? ಅಂದ್ರೆ ವಾದಿರಾದರು ನಾನಾ ರೂಪಗಳಿಂದಲೂ ದರ್ಶನ ಕೊಡಬಹುದು, ಸ್ವಪ್ನ ಬಂದು ಹೇಳಬಹುದು, ಇನ್ನೊಬ್ಬರ ಮೂಲಕ ಹೇಳಿಸಬಹುದು. ಯಾವುದೂ ನಮ್ಮ ಮನಸ್ಸಿಗೆ ನಿಶ್ಚಯ ಕೊಡುವ ರೀತಿಯಲ್ಲಿ ವಾದಿರಾದರು ಮಾಡಿಯೇ ಮಾಡುತ್ತಾರೆಂಬುದರಲ್ಲಿ ಅನೇಕ ಜನ ಭಕ್ತರ ನಿಶ್ಚಯ, ಈ ತರ ಆದವರ ಗುಂಪು ಗುಂಪೇ ಕೂತಿದೆ ಇಲ್ಲಿ. ನಮ್ಮ ಮುಂದೆ ಬೆಲ್ಲ ಇಟ್ಟು ದೊಡ್ಡ ಗ್ರಂಥ ಬರೆದರೂ ಏನು ಉಪಯೋಗವಿಲ್ಲ, ಬಾಯಲ್ಲಿ ಹಾಕೋಬೇಕು ಅದನ್ನು, ಅವಾಗ ಗೊತ್ತಾಗುತ್ತೆ. ಹಾಗೆ ವಾದಿರಾದರು ಕೊಡತಾರಾ ಇಲ್ಲ ಎಂಬುದು ಸೇವಾ ಮಾಡಿದ್ರೆ ಗೊತ್ತಾಗುತ್ತಷ್ಟೇ ಹೊರತು, ಸೇವಾ ಮಾಡದೇನೆ ವಾದಿರಾದರು ಬೇರೆ ಕೆಲಸ ಇಲ್ವಾ, ನಮ್ಮ ಸ್ವಪ್ನದಲ್ಲಿ ಬರ್ತಾರ, ನಾವು ವಾದಿರಾದರು ಬರುವಷ್ಟು ದೊಡ್ಡವರ, ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ನಮಗೆಲ್ಲಿ ಬರುತ್ತೆ ಅಂದ್ರೆ, ಯಾರಿಗೂ ಪಾಪ ಸಂಶಯ ಬಂದಿತ್ತು ನಾ ಹೇಳಿದ್ದಕ್ಕೆ. ಅದಕ್ಕೆ ಉತ್ತರ ಇಷ್ಟೇ, ನಿಮಗೆ ಸಂಶಯ ಬೇಡ. ರಾಯರ ಹತ್ರ ಹೋದರೆ ರಾಯರು ವಿಶೇಷವಾಗಿ ಯಾವುದೋ ಒಂದು ರೂಪದಿಂದ ಫಲಮಂತ್ರಾಕ್ಷತೆ ಕೊಡುತ್ತಾರೆ. ರಘುತ್ತಮರ ಹತ್ರ ಹೋದರೂ ಕೊಡತಾ ಇದ್ದಾರೆ. ಅಲ್ಲಿ ಅವರು ಕೂತದ್ದೇ ಅಷ್ಟು ಸಾಧನೆ ಮಾಡಿಕೊಂಡು ಶರೀರ ಬಿಟ್ಟು ಹೊರಟಂತಹ ಅವರು ಇನ್ನೊಂದು ದಿವ್ಯ ರೂಪದಿಂದ ಕೂತದ್ಯಾಕೆ? ಭಕ್ತರ ಅನುಗ್ರಹ ಮಾಡಲಿಕ್ಕೆ. ಇನ್ನೊಂದೇನು, ನಾವು ಹೋಗಿ ಕೇಳಿದರೆ ಅವರು ಹೇಳುತ್ತಾರಾ ಎಂಬ ಪ್ರಶ್ನೆಯೇ ಅಸಂಗತ. ಯಾಕೆ ಅಂದ್ರೆ ನಮ್ಮಲ್ಲಿ ನಿಂತು ಹೋಗಿ ಕೇಳುವಂತೆ ಮಾಡುವುದೇ ಅವರು. ಅಷ್ಟು ಜನ ಕೂತಾಗ ಒಬ್ಬರೇ ಹೋಗಿ ಕೇಳಿದ್ರು ಅಂದ್ರೆ ಅವರೇ ನಿಂತು ಪ್ರೇರಣೆ ಮಾಡಿದ್ರೆ ತಾನೇ ಕೇಳೋದು. ಪ್ರೇರಣೆ ಮಾಡಿ ಕರೆಸಿಕೊಂಡು ಅವರು ಉತ್ತರ ಕೊಡದೆ ಕಳಿಸ್ತಾರೆ. ಆದ್ದರಿಂದ ಅಂತಹ ಸಂಶಯಗಳು ನಿಮಗೇನಾದರೂ ಬಂದಿದ್ರೆ ಅದು ತೆಗೆದುಬಿಡಿ. ಯಾಕಂದ್ರೆ ಒಬ್ಬರಿಗೆ ಬಂದಿದ್ ಪಾಪ, ಅವ್ರು ಹೇಳಿದ್ರು ಆಚಾರ್ಯ ಹೀಗಾಗುತ್ತಾ ನಮಗೂ ಕಾಣಿಸ್ತಾರಾ ಅಂದ್ರೆ ಸರ್ವಥಾ ಇಲ್ಲ. ರಾಜರು ಎಲ್ಲರಿಗೂ ಅವರವರಿಗೆ ಯೋಗ್ಯವಾದ ರೀತಿಯಲ್ಲಿ ಉತ್ತರ ಕೊಡುತ್ತಾರೆ ಸ್ವಪ್ನಾದಿಗಳಲ್ಲಿ ಎಂಬುದು ಸತ್ಯವಾದ ವಿಚಾರ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಈ ಒಂದು ಮಂತ್ರದಿಂದ ಏನಾಗುತ್ತೆ? ಗೃಹಾಣತ್ವಂಚ ವಿಪ್ರೇಂದ್ರ ಸರ್ವಾನ್ ಸಿದ್ಧಿಂ ಅವಾಪ್ಸ್ಯಸಿ. ಈ ಮಂತ್ರ ಎಂಥದ್ದು ಅಂದ್ರೆ ಎಲ್ಲಾ ಸಿದ್ಧಿಯನ್ನು ಕೊಡತಕ್ಕಂಥ ಮಹಾಮಂತ್ರ, ವಾದಿರಾದ ಮಂತ್ರ. ಈ ಮಂತ್ರವನ್ನ ಸಿದ್ಧಿ ಮಾಡಿಕೊಂಡವರ ಅನುಭವ ಅಂಡೋದಕದಲ್ಲಿ ಅಂಡೋದಕದಲ್ಲಿ ವಾದಿರಾದರು ವಿಹಾರ ಮಾಡಿದ್ದು ಹೇಳುತ್ತಾರೆ. ಆ ಕ್ಷಣದಲ್ಲಿ ಬರುತ್ತೆ, ಅಂಡೋದಕದಲ್ಲೂ ನಾನು ಹೋಗಿದ್ದೆ, ವಾದಿರಾದರು ಅಂಡೋದಕದಲ್ಲಿ ಹೋಗಿದ್ದು ಅವೆಲ್ಲವೂ ಕೂಡ ಆ ಸ್ವಪ್ನದಲ್ಲಿ ವಾದಿರಾದರು ಆ ಮಂತ್ರ ಸಿದ್ಧಿ ಪಡೆದಂತವರಿಗೆ ದರ್ಶನ ಕೊಟ್ಟಿದ್ದಾರೆಂಬುದು ಜ್ಞಾನಿಗಳು ಅವರು ಹೇಳುತ್ತಾರೆ. ಅಂಥ ಕಾಲಕ್ಕೆ ವಾದಿರಾಜನ ಅನುಗ್ರಹದಿಂದ ಏನೆಲ್ಲಾ ದರ್ಶನ ಆಗುವಾಗ ಕನೀಸ ನಮಗೆ ಚಿಂತನೆ ಆದರೂ ಬರಲ್ವಾ, ಅವರ ಅನುಗ್ರಹ ಆಗಲ್ವಾ? ಅದಕ್ಕೆ ಹೇಳ್ತಾ ಇದ್ದಾರೆ, ಸರ್ವಾಂ ಸಿದ್ಧಿಂ ಅವಾಪ್ಸಸಿ. ಈ ಒಂದು ಮಂತ್ರ ಸಿದ್ಧಿ ಆದರೆ ಎಲ್ಲಾ ಮಂತ್ರ ಸಿದ್ಧಿ ಆಗ್ಬಿಡುತ್ತೆ. ಇನ್ನು ಹೇಳುತ್ತಾರೆ, ನಮಗೆ ಬಹಳ ತೊಂದರೆಗಳಿವೆ, ಅದುವೆ ಇದಿವೆ ಅಂದ್ರೆ, ಯನ್ಮಂತ್ರ ಭೀರವ ಸರ್ವೇ ಗ್ರಹಾಹ ಯಾಂತಿ ದಿಶೋದಶ. ಈ ಮಂತ್ರದ ಭಯದಿಂದ ಎಲ್ಲಾ ದುಷ್ಟಗ್ರಹಗಳು ಓಡಿ ಹೋಗುತ್ತೆ, ನಿಮಗೆ ತೊಂದರೆಗಳೆಲ್ಲ ಓಡಿ ಹೋಗುತ್ತೆ. ಆದ್ದರಿಂದ ವಿಶೇಷವಾಗಿ ಸಕಲ ಪಾಪ ವಿನಾಶಕವಾಗಿರತಕ್ಕಂಥ ಈ ಮಂತ್ರವನ್ನ ಸ್ವೀಕಾರ ಮಾಡು ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಗ್ರಹಗಳನ್ನ ಪರಿಹಾರ ಮಾಡಲಿಕ್ಕೆ ಇದು ಬಳಸಬೇಡಿ ಹೇಳ್ತಾರೆ ಇಲ್ಲಿ. ಸರ್ವೇ ಗ್ರಹಾಹ ಯಾಂತಿ ದಿಶೋ ದಶ ಅಂತ, ಸರ್ವೇ ಗ್ರಹಾಹ ಅಂತ ಹೇಳಿದ್ರೆ ಎರಡರ್ಥ. ಈ ಗ್ರಹಗಳ ಉಚ್ಚಾಟನೆ ಮಾಡತಕ್ಕಂಥವರು ಇಬ್ಬರು, ಒಬ್ಬರು ಹೊರಗಿನ ದುಷ್ಟಗ್ರಹಗಳು ಅದು ಉಚ್ಚಾಟನೆ ಮಾಡಬೇಕು ಅಂತ, ನಿಮಗೇನಾದ್ರೂ ಬಂದಿದ್ರೆ ಈ ಮಂತ್ರದಿಂದ ಹೋಗುತ್ತೆ. ಇನ್ನೊಂದು ಹೇಳ್ತಾರೆ, ಗ್ರಹ ಶಬ್ದಕ್ಕೆ ಜ್ಞಾನ, ಗ್ರಹ ಅಂದ್ರೆ ಜ್ಞಾನ ಅಂತ ಅರ್ಥ. ಗ್ರಹ ಅಂತ ಹೇಳಿದರೆ ವಿಪರೀತ ಗ್ರಹ ಅಂದ್ರೆ ವಿಪರೀತ ಜ್ಞಾನ, ಸಂಶಯ ಗ್ರಹ, ಸಂಶಯ ಜ್ಞಾನ, ವಿಪರೀತ ಜ್ಞಾನ, ಅಜ್ಞಾನ, ಹೌದಾ? ಇವೆಲ್ಲ ಗ್ರಹಗಳೇ, ಈ ಎಲ್ಲ ಹೋಗಿಬಿಡು, ಹೌದಲ್ಲ? ಅವೇ ನಮ್ಮ ಗ್ರಹಗಳಂತ ಹಿಡ್ಕೊಂಡಿದ್ದು. ಈ ಹೊರಗಿನ ಗ್ರಹ ಆದ್ರೂ ಬಿಟ್ಟು ಹೋಗುತ್ತೀವಿ, ಯಾವ ಬಿಡ್ತಾನೆ ಇಲ್ಲ. ಯಾವಾಗೂ ಸಂಶಯ, ಯಾವಾಗೂ ವಿಪರೀತ ಜ್ಞಾನ, ಯಾವಾಗೂ ಅಜ್ಞಾನ, ಈ ಮೂರು ಕಟ್ಟಿಟ್ಟ ಬುದ್ಧಿ, ಅದರಿಂದಲೇ ಓದಾಡ್ತಾ ಇರ್ತೀವಿ. ಪದಾರ್ಥ ಏನು, ವ್ಯಕ್ತಿ ಏನು, ವ್ಯಕ್ತಿಯ ಪರಿಚಯ ಏನು, ಹೇಗಿರಬೇಕು, ಯಾಕೆ ಅವರು ಬಂದ್ರು, ಏನು ಮಾಡಿ ಹೋಗ್ತಾ ಇದ್ದಾರೆ, ಏನವರ ಕಾರ್ಯ ತಿಳ್ಕೊಳ್ಳದೇನೆ ಅವರ ಮೇಲೆ ಸಂಶಯ ಪಡ್ತಾ ಇರ್ತೀವಿ, ವಿಪರೀತವಾಗಿ ಪ್ರವರ್ತನೆ ಮಾಡ್ತಾ ಇರ್ತೀವಿ, ಅದೆಲ್ಲ ಹೋಗಿಬಿಡುತ್ತೆ. ಯನ್ಮಂತ್ರ ಭೈರವ ಸರ್ವೇ ಗ್ರಹಾಹ ಯಾಂತಿ ದಿಶೋದಶ, ಹತ್ತು ದಿಕ್ಕುಗಳಿಗೆ ಹೋಗಿಬಿಡುತ್ತೆ. ವಿಜಯರಾಯರು ಹೇಳಿದಂತೆ, ಬಾರವು ಭಯಗಳು ಬಂದರೂ ನಿಲ್ಲವು, ಹಾರಿ ಹೋಗುವವು ದಶ ದಿಕ್ಕುಗಳಿಗೆ, ಘೋರ ದುರಿತಾರಿ ನಮ್ಮ ವಿಜಯ ವಿಠ್ಠಲನಂಗ್ರಿ, ಸೇರಿದ ಮನುಜರಿಗೆ ದುರಿತ ಭಯವೇ ಅಂತ ಪ್ರಶ್ನೆ ಮಾಡುತ್ತಾರೆ. ಆ ರೀತಿಯಲ್ಲಿ ವಾದಿರಾಜರ ಮಂತ್ರವನ್ನ ನಾವು ಚಿಂತನೆ ಮಾಡೋಣ. ಹೆಂಗಸರಿಗೆ ನಿಮಗೆ ತಕ್ಕಂಥ ಶ್ರೀವಾದಿರಾಜ ಗುರುಭ್ಯೋ ನಮಃ ಸಾಕದು, ಅದರಲ್ಲೇ ರಾಜರು ಎಲ್ಲ ಫಲವನ್ನ ಕೊಡುತ್ತಾರೆ. ಇನ್ನು ಗಂಡಸರಿಗೆ ವಿಶೇಷವಾಗಿರತಕ್ಕಂಥ ಮಂತ್ರವನ್ನ ಗುರುಗಳಿಂದ ಉಪದೇಶ ಮಾರ್ಗದಲ್ಲಿ ಸ್ವೀಕಾರ ಮಾಡಬೇಕು, ಅದಂಥ ಸಿದ್ಧಿಕರವಾದ ಮಂತ್ರ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಬಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಇರಲ್ಲ, ಅದು ಎರಡನೇ ಏಕಾದಶಿ, ಆದ್ದರಿಂದ ಸ್ವಲ್ಪ ನನಗೆ ಸುಸ್ತಾಗಿರುತ್ತೆ, ನಿಮಗಾಗಿರುತ್ತೆ ಗೊತ್ತಿಲ್ಲ.